ಅದಕ್ಕೆ ಅಂದ್ರೆ ಅರ್ಥ ಇಷ್ಟೇ, ನೇಗಿಲಿನ ಮಗಳು ಅಂತ ಅರ್ಥ. ಅದಕ್ಕೆ ನೇಗಿಲ ಮಗಳು ಅಂತ ಯಾರು ಕರೀತಾರ ಅಂದ್ರೆ, ಯಾಕೆ ಕರೆಯೋದಿಲ್ಲ? ನರಸಿಂಹದೇವರು ಏನಂತ ಕರೀತಾರೆ? ಕಂಬದ ಮಗನೇ ಅಂತ ಕರೆದಿಲ್ವೇನು? ಸ್ತಂಭಾರ್ಭಕ, ಗಂಡ ಸ್ತಂಭಾರ್ಭಕ, ಈಕೆ ಸೀತಾ ಶಿರಜಾತ. ಸರಿ ಇದ್ದಾರೆ, ಗಂಡ ಹೆಂಡತಿ ಹಾಗೆ ಇದ್ದಾರೆ ಅಂತ ಅರ್ಥ. ನರಸಿಂಹದೇವರು ಕಂಬದ ಮಗ, ಕಂಬದಿಂದ ಪ್ರಾದುರ್ಭೂತರಾದ್ರು, ಇವರು ನೇಗಿಲಿಂದ ಪ್ರಾದುರ್ಭೂತರಾದ್ರು ಅಷ್ಟೇ. ಆದ್ರಿಂದ ಇಬ್ಬರಿಗೂ ಕೂಡ ಪ್ರಾಕೃತ ದೇಹ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸೀತೆಯ ಹುಟ್ಟು ಸೀತಾದೇವಿ ಮಹಾಲಕ್ಷ್ಮಿ ಅಂತ ಸಮರ್ಥನೆ ಮಾಡ್ತಾ ಇದೆ. ಸೀತಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಈ ಗುಣತ್ರಯದ ಪ್ರಕೃತಿ ಎಲ್ಲರನ್ನೂ ಬಂಧಿಸ್ತಾ ಇದೆ. ಅವರು ಬಂಧಿಸೋರು ಅವರೇ. ಅವರಿಗೆ ಬಂಧನದ ಹೆಸರೇ ಇಲ್ಲ, ಅದರಿಂದಾಗಿ ಅಪಾಕೃತ ದೇಹ ಅವರದ್ದು. ಇದು ಸೀತೆಯ ಒಂದು ಅವತಾರದ ಹಿನ್ನೆಲೆ. ತುಂಬಾ ಜನ ಸಮಾಧಾನ ಆಗೋದಿಲ್ಲ, ಅವರಿಗೆಲ್ಲ ಕತೆ ಕಟ್ಟಿಬಿಡ್ತಾರೋ ಅಂತ. ಭೂಮಿಯಲ್ಲಿ ಸಿಕ್ಕಿಲ್ಲದು ಅಂತ ಅಂದ್ರೆ ಚೇಂಜ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲೆ. ಅದು ಉಳಿಸಿಕೊಂಡ್ರು, ಮಗು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದ್ರು. ಕೊನೆ ಗಂಟು ಹಾಕಿದ್ರು, ಅದು ಯಾರ್ದೋ ಒಂದು ಮಗಳು ಬಿಸಾಕಿದ್ರು ಅಂತ ಕಾಣಿಸ್ತದೆ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಂತ ಹೇಳಿದ್ರು. ಇನ್ನೂ ಮುಂದೆ ಹೋದ್ರು, ಕೊನೆಗೆ ಯಾರ್ದೋ ಮಗಳು ಯಾಕಾಗಬೇಕು? ರಾವಣ ಮಗಳು ಸೀತೆ ಅಂತ ಮಾಡಿಬಿಟ್ರು. ಕೊನೆಗೆ ರಾವಣ ಮಗಳೇ ಸೀತೆ, ಹುಟ್ಟಿರ್ಲಿಕ್ಕೆ ಅವಶ್ಯಕನಾಯ್ತು ಅಂತ ಅವನಿಗೆ. ಅದಕ್ಕೊಂದು ಪೆಟ್ಟಿಗೆಯಲ್ಲಿ ಹಾಕಿ ಸಮುದ್ರ ಹೋಗಿದ್ಬಿಟ್ನಂತೆ, ಅದು ಭೂಮಿಯಲ್ಲಿ ಸಿಕ್ತಂತೆ. ಈ ಹುಚ್ಚುಚ್ಚು ಕಥೆಗಳು ಸಿಕ್ಕಿದ್ದು ಸಮುದ್ರದಲ್ಲಿ ಬಸ್ತಾರೆ. ಭೂಮಿ ಇಲ್ಲಿ ಬಂದು ಭೂಮಿಯಲ್ಲಿ ಹಾಕಿ ಸಿಗಬೇಕು ಈ ಮಧ್ಯೆ. ಅದು ಸಮುದ್ರ ಬಿಟ್ಟುಬಿಟ್ಟು ಸಮುದ್ರಕ್ಕೂ ವಿಜಯಪಟ್ಟಣಕ್ಕೆ ಎಲ್ಲಿ ಅರ್ಥಾತ್ ಸಂಬಂಧ ಹೇಗೋ ಬಂತು, ಅಷ್ಟೆಲ್ಲ ಕಲ್ಪನೆ ಮಾಡೋದು ಬಂದು ಅಲ್ಲೇ ಬಂತು ಅಂತ ಹೇಳೋದು ವಾಸಿ ಅಲ್ವಾ? ಕಲ್ಪನಾ ಗೌರವ ಮಾಡೋದಕ್ಕಿಂತ ಕಲ್ಪನಾ ಲಾಘವ ಮಾಡೋದು ವಾಸಿ. ಇಷ್ಟೆಲ್ಲ ಸುಳ್ಳು ಕತೆ ಕಟ್ಟೋದಕ್ಕಿಂತ ಸೀತಾದೇವಿ ಪ್ರಾದುರ್ಭೂತಳಾದರು ಅಷ್ಟೇನೆ. ಪದ್ಮಾವತಿ ಕಲ್ಯಾಣ ಹೇಗೆ ಕೇಳ್ತೇವಲ್ಲ ವೆಂಕಟೇಶ್ ಕಲ್ಯಾಣದಲ್ಲಿ, ಹಾಗೆ. ಆ ದೃಷ್ಟಿಯಿಂದ ಆಕೆ ಯಾರಿಗೆ ಕೊಡಬೇಕು, ಇವನಿಂದ ಉತ್ತಮನಾಗಬೇಕು ಅಂತ ಕಾಯ್ತಾ ಇದ್ದ. ಆಗ ತೀರ್ಮಾನ ಮಾಡಿದ್ದ, ರುದ್ರದೇವರು ತಪಸ್ ಮಾಡಿದ್ದಾರೆ ಅಂತ. ಏನು ಅಂದ್ರೆ, ನನಗೆ ವರನ ನಿಶ್ಚಯ ಮಾಡಬೇಕಾಗಿದೆ. ಸುಮ್ಮನೆ ವರ ಅಂತ ಕೇಳಬಾರದೆ, ಒಂದು ಟೆಸ್ಟ್ ಮಾಡ್ತೇನೆ, ಅದಕ್ಕೆ ಅನುಗ್ರಹ ಮಾಡಬೇಕು. ಏನು ಅಂದ್ರೆ, ಒಂದು ಧನಸ್ಸು ಕೊಟ್ಟಿದ್ದರು, ಇಟ್ಕೊಂಡಿರ್ತಾರೆ ರುದ್ರದೇವರಿಂದ. ದದಾಮಿ ಕನ್ಯಾಂ ಯೈದಂಭಿ ಪೂರಯೇ, ಧನಸ್ಸನ್ನು ಯಾರು ಪೂರ್ಣ ಮಾಡ್ತಾರೋ ಅವನೇ ಮಳನ್ ಕೊಟ್ಟು ಮದುವೆ ಮಾಡ್ತೇನೆ. ಅಂದ್ರೆ ಶಿವಧನಸ್ಸನ್ನು ಪೂರ್ಣ ಮಾಡಿದವರಿಗೆ ಶಿವೋತ್ತಮ ಆಗ್ತಾನಲ್ಲ, ಅವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಸಂಕಲ್ಪ ಮಾಡಿದ್ದ. ಆಗ ಜನಗಳು ಬರೋದು ಹೋಗೋದು ನಡೆದಿತ್ತು. ರಾಮದೇವರು ಬಂದರು, ಅದನ್ನು ತಗೊಂಡ್ರು. ಪ್ರಗೃಹ್ಯತ ದ್ವಾಮಕರೇಣ ಲೀಲಯ, ಆ ಧನುಸ್ಸು ಎಷ್ಟು ದೊಡ್ಡ ಧನಸ್ಸಾಗಿತ್ತು ಅಂದರೆ, ಅದು ರುದ್ರದೇವರು ಕೊಟ್ಟ ಮೇಲೆ ಅದನ್ನು ಮೇಂಟೈನ್ ಮಾಡೋದು ಭಾರಿ ಕಷ್ಟದ ಕೆಲಸ. ಅದು ಒಂದು ಅದು ಎಳ್ಕೊಂಡು ತಂದಿಡೋದಕ್ಕೆ ಭಾರಿ ಕಷ್ಟ ಆಯಿತು. ದೊಡ್ಡ ಗಾಡಿ ಮೇಲೆ ಇಟ್ಟಿದ್ರಂತೆ ಧನಸ್ಸನ್ನು, ಭಾರಿ ದೊಡ್ಡ ಗಾಡಿ ಮೇಲೆ. ಅದನ್ನು ಒಂದು ಕಡೆ ಎಲ್ಲ ಇಟ್ಟಿದ್ರು ಪಾಪ, ಗ್ಯಾರೇಜಲ್ಲಿ ಇದ್ದಾಗ ಇರ್ತಿದ್ರು ಪಾಪ. ಇವ್ಯಾರು ಬರ್ತಿದ್ರಲ್ಲ, ಕ್ಯಾಂಡಿಡೇಟ್ಸ್ ಬರ್ತಿದ್ರಲ್ಲ ಪಾಪ, ನಾವು ಬರ್ತೀವಿ ಧನಸ್ಸೆತ್ತಲಕ್ಕೆ ಅಂತ ಬರ್ತಿದ್ರಲ್ಲ, ಹೇಳ್ಕೊಂಬರ್ತಿದ್ರು ಮತ್ತೆ ಅದನ್ನು. ಅವ್ರು ಬಂದಾಗ ಇಡೋದು ಮತ್ತೆ ವಾಪಸ್ ಒಯ್ಯೋದು, ಇಷ್ಟೇ ಕೆಲಸ. ಗ್ಯಾರೆಯಿಂದ ಹೊರಗೆ ತರೋದು, ಹೊರಗೆ ಇಡೋದು ಎಷ್ಟೋ ಅಷ್ಟೇ. ಅವ್ರು ಬಂದು ಬರೋ ಕಾಲಕ್ಕೆ ಹೊರಗೆ ಎಳಿಲಿಕ್ಕೆ, ಒಳಗೆ ಒಯ್ದು ವಾಪಸ್ ಇಡಲಿಕ್ಕೆ ಎಷ್ಟು ಜನ ಗಾಡಿ ಎಳಿವೆ ಅದನ್ನ ಎತ್ತಲಕ್ಕೆ ಆಗ್ತಿದ್ದಿಲ್ಲ. ಆ ಇಟ್ಟು ಗಾಡಿ ನಡ್ಕೊಂಡು ಬರೋಕ್ಕೆ ಎಷ್ಟು ಜನ ಬೇಕಾಗಿದ್ರು ಅಂದ್ರೆ 5,000 ಜನ ಅಪಾಯಿಂಟ್ಮೆಂಟ್ ಮಾಡಿದ್ನಂತೆ. ಫುಲ್ ಟೈಮ್ ಅಪಾಯಿಂಟ್, ಪಾರ್ಟ್ ಟೈಮ್ ಕೂಡ ಅಲ್ಲ ಅವ್ರದ್ದು. ಅವ್ರ ಕೆಲಸ ಇಷ್ಟೇ, ಅದು ಎಳ್ಕೊಬಾರ್ದು ಒಳಗೆ ಇಡೋದಷ್ಟೇ. ಧನಸ್ಸು ಎಷ್ಟು ಭಾರ ಇರಬೇಕು ಲೆಕ್ಕ ಹಾಕಿ, 5,000 ಜನ ನೇರವಾದ ಧನಸ್ಸನ್ನಲ್ಲ, ಗಾಡಿ ಮೇಲೆ ಧನಸ್ಸನ್ನ ಗಾಡಿ ಎಳ್ಕೊಂಡು ಬಂದು ಒಳಗಿಡಬೇಕಾದ್ರೆ ಶ್ರಮ ಆಗಬೇಕಾದ್ರೆ ಎಷ್ಟು ಬಲವಾಗಿತ್ತು. ರುದ್ರದೇವರು ಎಷ್ಟು ದೊಡ್ಡವರು ಅಂತ ಹೇಳೋದಕ್ಕೆ ತಾತ್ಪರ್ಯ ಅದು. ಅದನ್ನ ಎತ್ತರ ರುದ್ರದೇವರು ಎಂಥ ಸಮರ್ಥರಾಗಿರಬೇಕು, ಅಂಥ ಧನಸ್ಸನ್ನು ಎತ್ತಿ ಈಗ ಮುಂದೆ ಮಾಡಬೇಕು. ಅದನ್ನು ತೊಂದರಂತೆ ರಾಮದೇವರು ಹೋಗಿ ಅದನ್ನ ಎಡಗೈಯಲ್ಲಿ ಎತ್ತಲಿಲ್ವಂತೆ. ಪ್ರಗೃಹ್ಯತ ದ್ವಾಮಕರೇಣ ಲೀಲಯ, ಎಡಗೈಯಿಂದ ಮೇಲಕ್ಕೆತ್ತಿದ್ದರಂತೆ ರಾಮದೇವರು. ಅಂದ್ರೆ ಅಂಥ ಶಿವನ ಬಲ ರಾಮದೇವರ ಮುಂದೆ ಎಷ್ಟು ಚಿಕ್ಕದು ಇರ್ತದೆ, ಎಷ್ಟು ದೊಡ್ಡ ಬಲ ಆಯಿತು. ಅದನ್ನು ತಗೊಂಡು ಬಗಿಸಿದರಂತೆ, ಪೂರಿಸ್ಬೇಕಾದ ತಕ್ಷಣ ಪೂರ್ಣ ಮಾಡಬೇಕಲ್ಲ, ಬಗಿಸಿದರಂತೆ. ಬಗಿಸಿ ಕಟ್ಟಿಬಿಡ್ತಾರೆ. ಏನು ಜಗತ್ತಿಗೆ ಆಶ್ಚರ್ಯ, ಯಾವುದೇ ಕಷ್ಟಪಟ್ಟಿಲ್ಲ. ಮತ್ತೆ ನಾವು ಸಂಧ್ಯಾ ಉದ್ದರಣೆ ಎತ್ಬೇಕಾದ್ರೆ ಕಷ್ಟಪಡ್ತಾನೆ, ಏನೋ ಬೈಕೊಂಡು 1,000 ಬೈಕೊಂಡು ಎತ್ತಿರ್ತಾನೆ ಪಾಪ. ಕೇಶವಾಯ ಸ್ವಾಯಿ ಎಲ್ಲೇ ಇಲ್ಲ, ಅಪ್ಪನ್ನ ಅಮ್ಮನ ಯಾರೋ ಬೈತಾ ಇರ್ತಾರೆ, ಮಂತ್ರ ಕೊಟ್ಟು ಬೈತಾ ಇರ್ತಾನೆ ಪಾಪ. ಶಮದ ಹೆಸರು ಕೂಡ ಇಲ್ಲ. ಲೀಲಯ ಯಥೇಷ್ಠ ದಂಡಂ ದಂಡಂ ಶತಮನ್ಯು ಕುಂಜರಹ, ಎಷ್ಟು ಅನಾಯಾಸ ಅಂತ ದೃಷ್ಟಾಂತ ಕೊಡ್ತಾರೆ. ಇಂದ್ರದೇವರ ಆನೆ ಐರಾವತ ಒಂದು ಕಬ್ಬಿನ ಕೋಲನ್ನು ಲೀಲಾಜಾಲ ತಗೊಂಡು ಹೇಗೆ ಮುರಿಬೇಕು ಹಾಗೆ, ಬರೀ ಆನೆ ಹೇಳಿದ್ರೆ ಸಾಕು ನಮಗೆ. ಆದರೆ ಐರಾವತ ಅಂದರೆ ಐರಾವತಂ ಗಜೇಂದ್ರಾಣಾಂ, ಅದರಲ್ಲಿ ಭಗವತ್ ವಿಭೂತಿ ರೂಪ ಇದೆ. ಅಂತ ಐರಾವತ ಒಂದು ಸಾಮಾನ್ಯ ಕಬ್ಬಿನ ಬಿಲ್ಲನ್ನು ಕೋಲನ್ನು ಹಿಡ್ಕೊಂಡು ಮುರಿದು ಬಿಟ್ರೆ ಹೇಗೋ ಹಾಗೆ ರಾಮದೇವರು ಮುರಿದ್ರಂತೆ. ಹಸನ್ನ ಪೂರಯತ್, ಮತ್ತೆ ಶ್ರಮದ ಹೆಸರಿಲ್ಲ, ಹಸನ್ನ ಪೂರಯತ್. ರಾಮದೇವರು ಯಾವ ಕೆಲಸವನ್ನು ಶ್ರಮಪಟ್ಟು ಮಾಡೋದಿಲ್ಲ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಇದು ದೇವರ ದೊಡ್ಡವು. ಎಲ್ಲವನ್ನೂ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ, ಅನಾಯಾಸವಾಗಿ ಮಾಡ್ತಾನೆ. ಅದನ್ನು ತೋರಿಸಿಕೊಟ್ಟರಂತೆ ಆ ಧನಸ್ಸಾಗಿ ಮುರಿದೋಗುತ್ತೆ. ಅಲ್ಲಿಗೆ ಶಿವಧನರ್ ಭಂಗವಾಯಿತು. ಮುಂದೆ ಸೀತಾ ಕಲ್ಯಾಣದ ಪ್ರಸಕ್ತಿ. ನಮ್ಮ ಜನ ಬುದ್ಧಿವಂತರಿಗೆ ಕಥೆ ಕಟ್ತಾರೆ, ಓಹೋ ರಾಮದೇವರ ಧನಸ್ಸು ಯಾತಕ್ಕೆ ಮುರಿದ್ರು ಅಂದರೆ, ಯಾವುದೋ ಹಳೆಯ ಧನಸ್ಸು ಅಂತ ಕಾಣುತ್ತದು, ಯಾವುದೋ ಗುಡೋಡ್ ದೇಹಿಸ್ತದು, ತೋಟ ಪಟ್ಟ ಅಂತ ಮುರಿದೋಯ್ತು ಅಷ್ಟೇ ಅಂತ ಹೇಳಿ. ರಾಮದೇವರ ಮುರಿಲಿ ಅದೇ ಮುರಿದೋಯ್ತು ಅಂತ ಕಾಣುತ್ತೆ ಅಂತ ಕೆಲವರು. ಇದಕ್ಕೆಲ್ಲ ಉತ್ತರ ಕೊಡೋದು ರಾಮಾಯಣದ ವೈಶಿಷ್ಟ್ಯ. ತಲೆಹರಟೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇದೆ ಅದರೊಳಗೆ. ಅದು ಹಾಗಲ್ಲ, ಆ ಧನಸ್ಸು ಎಂದೋ ಉಪಯೋಗಿಸಿದ ಧನಸ್ಸು ಅಲ್ಲ ಅದು. ನಿಧಾನ ಬರೋದು ಹೋಗೋದು ಬರ್ತಾ ಇದ್ರಲ್ಲಿ, ಬರೋದು ಹೋಗೋದು ವಾಪಸ್ ಹೋಗ್ತಾನೆ ಇದ್ರು. ಹೆಸ್ತನ ಏವ ಪಾರ್ಥಿವಾಹ, ಹಿಂದಿನ ದಿವಸ ಒಂದು ಗುಂಪು ಬಂದಿತ್ತಂತ ಎತ್ತಲಕ್ಕ ಅದನ್ನ, ಆಗದೆ ವಾಪಸ್ ಹೋಗಿದ್ರು ಎಲ್ಲ ಕೂಡ. ಅಂದ್ರೆ ಯಾವುದೋ ಒಂದು ಕಂಡೆಮ್ಮಡ ಧನಸ್ಸು ಅಂದ್ರೆ ರಾಮದೇವರು ಮುಗಿದಿದ್ದಲ್ಲ, ಮುರಿದಿದ್ದಲ್ಲ, ದೈವಿ ಧನಸ್ಸು ಅದು ಒಂದು. ಆದ್ರೆ ತುಂಬಾ ಒಳ್ಳೆ ಕಂಡೀಷನ್ಲೇ ಇತ್ತು ಅದು ಒಂದು. ಆ ಧನಸ್ಸು ಹಳೆಯದಂತೂ ಮುರಿಲಿಲ್ಲ, ರಾಮನ ಶಕ್ತಿ ಜಾಸ್ತಿ ಅಂತ ಮುರಿತೆ ಹೊರತು ಬೇರೆ. ಅನಂತ ರಾಧಸ ಅಂತ ಕರೀತಾರೆ, ರಾಮದೇವರ ಶಕ್ತಿ ಇತಿಮಿತಿಗಳೇ ಇಲ್ಲ, ಅದರ ಪ್ರಭಾವದಿಂದ ಧನಸ್ಸು ಮುರಿತು. ಅನೇಕ ಪ್ರಶ್ನೆಗಳು ಉಂಟು. ಈ ರೀತಿ ರಾವಣ ಕುಂಭಕರ್ಣರು ಅಕಸ್ಮಾತ್ ಬಂದಿದ್ರು ಅಂತ ಕೇಳಿದ್ರೆ, ರಾವಣ ಬಂದು ಹೋಗಿದ್ದ ಅಂತ ಹೇಳುತ್ತಾರೆ. ರಾವಣ ಬಂದಿದ್ದ, ಎತ್ತದೆ ಎತ್ತಲಕ್ಕೆ ಆಗದೇನೆ, ಕಟ್ಟೋ ಪ್ರಶ್ನೆ ಬೇರೆ, ಎತ್ತಲಕ್ಕೂ ಆಗದೆ ಬಿದ್ದೋಗಿದ್ದಂತ ರಾವಣ. ಹಾಗೆ ಬರಿ ಬಿದ್ದಿಲ್ಲ, ಸಂಸ್ವಿನ್ನ ಗಾತ್ರಾಹ ಪರಿವೃತ್ತ ನೇತ್ರಾಹ, ಏನೋ ಎತ್ತಲಕ್ಕೆ ಅಂತ ಹೋದ ಕಾಲಕ್ಕೆ ಕಣ್ಣು ಗರಗರ ತಿರುಗಿ ಹೋಗ್ತಿದ್ವಂತೆ, ಮೈಯೆಲ್ಲ ಬೆವತು ಹೋಗ್ತು. ಬೇಸಿಗೆ ಅಲ್ದೇನೆ ಬೆಳೀತಿತ್ತು ಅದು ವಿಶೇಷ, ಎಂತ ಚಳಿಗಾಲದ ಬಂದ್ರು ಮೈ ಬೆವತು ನೀರು ಹರಿತಾ ಇತ್ತಂತೆ, ದಪ್ಪಂತ ಮೂರ್ಛಿತರ ಬಿಡ್ತಿದ್ರಂತೆ, ಅಷ್ಟು ಭಾರದ ಧನಸ್ಸು ಅದು ಒಂದು. ರಾವಣನ ಕೈನೂ ಆಗಿರಲಿಲ್ಲ, ಹೋಗಿ ದೇವತೆಗಳ ಕೈಯಲ್ಲಿ ಆಗಿರಲಿಲ್ಲ ಅಂತ ಕೇಳಿದ್ರೆ, ದೇವತೆಗಳಲ್ಲಿ ಆಗುತ್ತೆ ಬಿಡ, ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ, ಅದು ಬಂದಿದ್ರೆ ತಾನೇ ಆಗ್ಲಿಕ್ಕೆ ಅಂತ ಹೇಳುತ್ತಾರೆ. ಯಾವ ದೇವತೆಗಳು ಅಲ್ಲಿಗೆ ಬರಲಿಲ್ಲ, ಅದನ್ನ ಎತ್ತಲಕ್ಕೆ ಅಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾತಕ್ಕೆ ಅಂದ್ರೆ ವಿಜಾನಮಾನ ಜಗತಾಂಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾಹ, ಸಾಕ್ಷಾತ್ ಜಗತ್ತಿನ ತಾಯಿ ಅಂತ ಗೊತ್ತು. ಸೀತಾದೇವಿ ಜಗತ್ತಿನ ತಾಯಿ, ರಾಮ ಜಗತ್ತಿನ ತಂದೆ, ಅವರಿಬ್ಬರು ನಾವೇನು ಮದುವೆ ನೋಡಕ್ ಹೋಗ್ಬೇಕೆ ಹೊರತು ಮೊದಲು ಹೋಗೋರಲ್ಲ ಅಂತ ತೀರ್ಮಾನ ಮಾಡಿದ್ರು ಎಲ್ಲರೂ ಕೂಡ. ಆದ್ರೆ ಒಬ್ಬ ದೇವತೆನು ಕಣ್ಣು ಹಾಕಿರಲಿಲ್ಲ, ಬಂದಿದ್ರೆ ಆಗ್ತಿರ್ಲಿಲ್ಲ, ಆ ವಿಚಾರ ಬೇರೆ. ಆದ್ರೆ ಬರೋ ಪ್ರಸಕ್ತಿನೇ ಇಲ್ಲ, ಆದ್ರಿಂದ ಅವ್ರಿಗೆ ಒಳ್ಳೆ ಜ್ಞಾನ ಇತ್ತು. ಇನ್ನು ಮೂರನೇ ಪ್ರಶ್ನೆ, ಈ ರಾವಣ ಕುಂಭಕರ್ಣ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಾಲ ಮಾಡಾರ ಇವರು, ಕೈಲಾಗಿ ಎತ್ತಲಕ್ಕೆ ಹೋದಾಗ ಸೀತೆ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಅಕಸ್ಮಾತ್ ಆಗಿ ಜನಕ ಅದನ್ನು ಕೊಂದಾಕಿದ್ರೆ ಏನ್ ಮಾಡ್ಬೇಕಾಗಿತ್ತು, ಬ್ರಹ್ಮನ ವರ ಇದೆ ಅವನಿಗೆ. ಅದಕ್ಕೆ ಬ್ರಹ್ಮದೇವರಿಂದ ವರ ಪರದಿಂದಾಗಲೇನೆ ನೋಡಿ, ಬ್ರಹ್ಮದೇವರು ತಪಸ್ಸಿ ಮೆಚ್ಚುವರ ಕೊಟ್ಟಿರ್ತಾರೆ. ನೋಡು ಜನಕರಾಜ, ನಿನಗೆ ಈ ಸೀತೆಯ ನಿಮಿತ್ತದಿಂದ ಯಾರು ಯುದ್ಧಕ್ಕೆ ಬರೋದಿಲ್ಲ, ಬಂದ್ರೆ ಯಾರು ನಿನಗೆ ಗೆಲ್ಲೋದಿಲ್ಲ ಅಂತ ಸ್ಪೆಷಲ್ ವರ ಆತನಿಗೆ. ಆದ್ರಿಂದ ಯಾರು ತಲೆಯಾಟೆ ಮಾಡದೇ ಇರಲಿಲ್ಲ, ಸುಮ್ಮನೆ ಒಪ್ಪಬೇಕಾಗಿತ್ತು ರೂಲ್ಸ್ ಅನ್ನ. ತಪ್ಪು ಅಂಪೈರ್ ನಿಮ್ಮ ಒಪ್ಕೊಂಡು ಹೋಗ್ತಾರಲ್ಲ ತಪ್ಪಿಗೆ, ಏನೋ ಗುಂಡಾಗಿದ್ದೊಂದು ಇರುವ ಇಲ್ಲ, ಅವತ್ತಿನ ಬಟ್ಟೆ ತಲೆ ಬಗ್ಗಿಸೇ ಹೋಗಬೇಕು. ಆ ಥರ ಬ್ರಹ್ಮದೇವರ ಮಾತಿನಿಂದ ಯಾರೂ ಬಂದಿರಲಿಲ್ಲ. ಇದೆಲ್ಲ ಬೇರೆ ಕಡೆ ಉತ್ತರ ಸಿಗೋದಿಲ್ಲ ಯಾವುದು ಕೂಡ. ಏನೋ ಹೇಳ್ತಾರೆ ಕೇಳ್ಕೊಂಡು ಹೋಗಿ ಅಂತಾರೆ ಹೊರತು, ಉತ್ತರಗಳ ಸುರಿಮಣೆ ಕೊಡ್ತಕ್ಕಂಥ ಕೃತಿ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ರಾವಣದ ನಿರ್ಣಯ ಮಾಡ್ತಾ ಆಚಾರದನ್ನೆಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ಸೀತಾದೇವಿ ಬಂದು ರಾಮದೇವರ ಕೊರಳಲ್ಲಿ ಮಾಲೆಯನ್ನು ಹಾಕಿದ್ರಂತೆ. ರುಕ್ಮಿಣಿ ಸ್ವಯಂವರ ಹೇಗೋ ಹಾಗಾಯಿತು, ಲಕ್ಷ್ಮೀ ಸ್ವಯಂವರ ಹೇಗೆ ನಡೆದಿತ್ತಲ್ಲ ಹಾಗೆ ನಡೀತು. ಹಾಗೆ ಬಂದು ಸೀತಾದೇವಿ ರಾಮದೇವರ ಕೊರಳಲ್ಲಿ ಮಾಲೆ ಹಾಕಿದ್ರಂತೆ, ಇಡೀ ಜಗತ್ತು ಅಷ್ಟು ಸಂಭ್ರಮ ಪಡ್ತಾ ಇದೆ. ಆ ಧನಸ್ಸು ಮುರಿತಲ್ಲ, ಆ ಶಬ್ದ ಎಂಥ ಶಬ್ದ ಬಂತು ಅಂದರೆ, ನಾಲ್ಕು ಜನ ಬಿಟ್ಟು ಎಲ್ಲ ಮುಚ್ಚಿ ಹೋಗಿದ್ರಂತ ಶಬ್ದಕ್ಕೆ. ನಾಲ್ಕು ಜನ ಅಷ್ಟೇ, ರಾಮದೇವರು ಬಿಟ್ಟುಬಿಡಿ, ಲಕ್ಷ್ಮಣ, ವಿಶ್ವಾಮಿತ್ರ ಮುನಿಗಳು, ಜನಕರಾಜ, ಆ ಶತಾನಂದ ಮುನಿಗಳು, ಉಳಿದವರೆಲ್ಲ ಎಚ್ಚರದ ಬಿದ್ದಿದ್ರಂತ. ಅಂಥ ಶಬ್ದ ಆಗಿತ್ತಂತ ಧನಸ್ಸು ಮುರಿದಾಗ, ಅಂತ ಎಂಥ ಧನಸ್ಸು ಇರಬೇಕದು. ಕೊನೆಗೆಲ್ಲ ಎದ್ದಿದ್ರು, ಮುಗೀತು. ಆ ಕ್ಷಣಕ್ಕೆ ಇನ್ನು ಮದುವೆ ಆಗಬೇಕಲ್ಲ, ಇನ್ನ ರಾಮದೇವರೇ ಮದುವೆ ಮಾಡಿಕೊಡ್ತೀನಿ ಬನ್ನಿ ಅಂತ ಕರೆದ್ರೆ, ರಾಮದೇವರು ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಇಷ್ಟೊತ್ತಾಗಿದ್ದೆಲ್ಲ ಏನೋ ಅದಾಗೈತೆ, ಈಗ ಸಾಧ್ಯ ಇಲ್ಲ ಅವೆಲ್ಲ ಕೂಡ. ಯಾಕೆ ಆಗಿದೆ, ಧನುಸ್ಭಂಗ ಮಾಡಿದ್ದೀಯಲ್ಲ, ಧನುರ್ಭಂಗ ಮಾಡಿದೆ ನಾನು, ವಿಶ್ವಾಮಿತ್ರ ಹೇಳಿದ್ದು ಮಾಡಿಬಿಟ್ಟೆ ಅಷ್ಟೇನೆ. ಮದುವೆ ವಿಚಾರ ನಮ್ಮ ಇವರಿಗೆ ಸಂಬಂಧಪಟ್ಟಿದ್ದಾರೆ, ನಮ್ಮ ಅಪ್ಪ ಅಮ್ಮ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ರಾಮದೇವರು. ನಮ್ಮ ಅಪ್ಪ ಅಮ್ಮ ಬರಬೇಕು, ಅವರು ಒಪ್ಪಬೇಕು, ಆಮೇಲೆ ಮದುವೆನೇ ಹೊರತು ಈಗ ಮದುವೆ ಇಲ್ಲ. ರಾಮಾಯಣ ಕೇಳಬೇಕು ಜನಗಳು. ಇವತ್ತು ಮದುವೆ ಕಾಲಕ್ಕೆ ತಂದೆ ತಾಯಿಗಳು ಪಾಪ ಕೂಸಿನ ಬೆಳೆಸಿ ಓದಿಸಿ ಕೆಲಸ ಕೊಡಿಸಿ ಎಲ್ಲೋ ಮಾಡಿ ಪಾಪ ಮದುವೆ ಮಾಡೋಣ ಅಂತ ಕಾಯ್ತಿದ್ರೆ ಬರ್ತಾರೆ, ಅಪ್ಪ ನಮ್ಮ ಮದುವೆ ಆಯ್ತು ನೀವು ಖಾಲಿ ಮಾಡಿ ಜಾಗ ಅಂತ ಹೇಳ್ತಾರೆ. ಎಷ್ಟು ಸಂಕಟ ಆಗ್ಬೇಕು ಲೆಕ್ಕ ಹಾಕಿ ಪಾಪ ಅವ್ರಿಗೆ. ಆ ಜೀವ ದೊಡ್ಡ ಮುಹೂರ್ತ ಅಂತ ಕಾಯ್ತಿರ್ತಾರೆ ಪಾಪ. ನಮ್ಮ ಮಕ್ಕಳ ಮದುವೆ ನಾವು ಮಾಡಬೇಕು ಅಂತ ಕಾಯ್ತಾ ಇದ್ರೆ, ಇವನು ಯಾರೋ ತನ್ನ ಲೈಕಿಂಗ್ ಅಷ್ಟೇ, ಇವ್ರ ಲೈಕಿಂಗ್ ಪ್ರಶ್ನೆನೇ ಇಲ್ಲ. ಹೋಲಿ ಇವ್ರು ಲೈಕ್ ಮಾಡ್ತಾ, ಅವ್ನು ಲೈಕ್ ಮಾಡುವಂತೇನಿಲ್ಲ, ಇವ್ರು ಒಪ್ಪಿಸ್ಬೇಕಲ್ಲ. ಫಾರ್ಮಲ್ ಆಗಿ ಕೇಳೋದಿಲ್ಲ ನಮ್ಮ ಮದುವೆ ಆಗೋಯ್ತಾಗಲೇ ಅಂತ ಹೇಳ್ತಾನಲ್ಲ, ಎಷ್ಟು ಪಾಪ ಇರಬೇಕು. ರಾಮದೇವರು ಎಂಥವರು, ಸಾಕ್ಷಾತ್ ಭಗವಂತ. ಅದಕ್ಕೆ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣ ಜಗತ್ತಿಗೆ ತೋರಿಸ್ತಾನೆ. ಮದುವೆ ವಿಚಾರ ತಂದೆ ತಾಯಿ ಗಮನಕ್ಕೆ ತರದೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರು ಬಂದ ಮೇಲೆ ಮದುವೆ, ಈ ಧನುರ್ಭಂಗದ ಕೆಲಸ ಬೇರೆ, ಇದು ಇದನ್ನು ಮಾಡಿ ಆಯಿತು. ಅವ್ರು ಬಂದ ಮೇಲೆ ಮದುವೆ ಅಂತ ಹೇಳಿದ ತಕ್ಷಣ ಆಗ ದಶರಥ ಜನಕರಾಜ ಏನು ಮಾಡ್ತಾನೆ, ಕಳಿಸ್ತಾನೆ ದೂತರನ್ನು, ತಕ್ಷಣ ಕರ್ಕೊಂಡ್ಬಿಡ್ತಾರೆ ಹೋಗಿಬಿಟ್ಟು. ಇವತ್ತು ವರ ಒಪ್ಕೊಂಡು ತೆಪ್ಪ ಕಡ್ತಾರೆ, ಅವರ ನಮ್ಮ ಅಪ್ಪ ಅಮ್ಮ ಬಂದಷ್ಟು ಬಿಟ್ಟರೆ ಅಷ್ಟು ನಾನೇ ಮದುವೆ ಆಗ್ತಾ ಇದ್ದೆ, ಅವ್ರು ಇನ್ನೂ ಖರ್ಚು ಹಿಡಿತು ಅಂತ ಮಾಡಿಬಿಡ್ತಾರೆ. ಹಾಗೆ ಆ ಅವಕಾಶ ಬರಬೇಕು ಅವರು ಜೀವನದಲ್ಲಿ, ದೊಡ್ಡ ಮಂಗಳಕರ ಇವ ಆಶೀರ್ವಾದ ಅವರು ಸಿಕ್ತು ಅಂದರೆ ಜೀವನ ಪೂರ್ತಿ ಸರಿಯಾಗಿ ಬದುಕ್ತಾರೆ. ದೇವರು ಕಣ್ಣಿಗೆ ಕಾಣೋದಿಲ್ಲ, ತಂದೆ ತಾಯಿಗಳ ಒಳಗಿದ್ದ ಆಶೀರ್ವಾದ ಮಾಡ್ತಾರೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಇವೆಲ್ಲ ಶಾಸ್ತ್ರದ ಮಾತುಗಳಾದ್ದರಿಂದ ನಮಗೆ ಸಪರೇಷ್ಠಾರ್ಭ ಬಾಡಿ ಬೆಲೆ ಕೊಡ್ತೇವೆ. ಅದು ಇದು ತಂದೆ ತಾಯಿ ಕಸಾಗ ಇವರಿಗೆಲ್ಲ ಕೂಡ. ಇದಕ್ಕೆ ಸರ್ಕಾರ ಹೇಗೆ ನಿಯಮನ ಮಾಡಿದೆಯಲ್ಲ ಸಬ್ರಿಷ್ಟಾರ್ ಪರಮಾತ್ಮ ನಿಯಮನ ಮಾಡಿದ್ದಾನೆ, ಇವರು ಒಪ್ಪಬೇಕು ಅಂತ ನಿಯಮನ ಮಾಡಿದ್ದಾನೆ, ಇವರು ಅಂಗೀಕಾರವಾಗಲೇಬೇಕು ಆದ್ದರಿಂದ ಮಾಡಬೇಕು ಅಂತ ಹೇಳಿದ ತಕ್ಷಣ ಕಳಿಸಿಕೊಟ್ರಂತೆ. ತಕ್ಷಣ ಅಲ್ಲಿಗೆ ಹೋಗ್ತಾರೆ ದಶರಥ ರಾಜ, ತಕ್ಷಣ ಅಲ್ಲಿಗೆ ಬಂದೇ ಬಿಟ್ಟಂತೆ ದಶರಥ ರಾಜ. ಭಾರಿ ಸಂಭ್ರಮ, ಮಗನ ಕರ್ಕೊಂಡೋಗಿ ವಿಶ್ವಾಮಿತ್ರ ಮುನಿಗಳು ಏನೋ ಎಂತೋ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಇನ್ನೊಂದು ಕಡೆ ಹೇಳ್ತಾರೆ, ಯಾವಾಗ ಬಂದಿದ್ರಲ್ಲ ವಿಶ್ವಾಮಿತ್ರರು ಬಂದರಲ್ಲ ದಶರಥ ರಾಜ, ಆಗ ರಾಮನೇ ಮದುವೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಪಾಪ ವಾಲ್ಮೀಕಿ ರಾಮಾಯಣದಲ್ಲಿ ಬರೀತಾರೆ, ಮದುವೆ ಮಾಡಬೇಕಲ್ಲ ಅನ್ಕೊಂಡಿದ್ದಂತೆ. ಸುದ್ದಿ ಮದುವೆ ಸುದ್ದಿನೇ ಬರಬೇಕಾ? ಯಾರ್ಯಾರು ಮದುವೆ ಸಂಕಲ್ಪ ಮಾಡಿದ್ರೆ ಕೆಲಸ ಆಗ್ತದೆ ಏನು, ದೇವರ ಮದುವೆಗೆ ಏನು ಕಷ್ಟ ಇದೆ ಅಂತೂ. ರಾಮಸೇ ಅವರು ಬಂದರು, ಜುಹಾವನ್ಯಂ ವಿಧಿನಾ ವಸಿಷ್ಠ, ಇಬ್ಬರು ಸೇರಿ ಈ ಕಡೆ ಇವರಿದ್ದಾರೆ ವಿಶ್ವಾಮಿತ್ರರು, ಆಗ ವಸಿಷ್ಠರಿದ್ದಾರೆ. ವೈಭವದ ಮದುವೆ ನಡೀತು, ಲಕ್ಷ್ಮೀನಾರಾಯಣರ ಕಲ್ಯಾಣ ಅಂದಮೇಲೆ ಹೇಗಿರಬೇಕು ಅದು ಹೋಲಿಸ್ತಕ್ಕಂಥ ಮತ್ತೊಂದು ಕಲ್ಯಾಣವೇ ಜಗತ್ತಿನಲ್ಲಿ ಇಲ್ಲ. ಒಂದು ತಪ್ಪು ತಿಳ್ಕೊಳ್ಬಾರದು, ಅವರಿಬ್ಬರು ಇವತ್ತಿನಿಂದ ಗಂಡ ಹೆಂಡತಿ ಅಂತ ತಿಳ್ಕೊಂಡ್ರೆ ಮಾತ್ರ ಇಷ್ಟು ರಾಮಾಯಣ ಕೇಳಿದ್ದೆಲ್ಲ ವೇಸ್ಟ್ ಅದು. ಅದು ರಾಮ ಎಲ್ಲೋ ಇದ್ಲು ಪಾಪ, ರಾಮ ಎಲ್ಲೋ ಇದ್ದ ಅಂತೂ ಮದುವೆಯಾಗಿ ಜೊತೆಯಾಗಿಬಿಟ್ಟು ಅಂತ ತಿಳ್ಕೊಳಕ್ ಹೋಗಬಾರ್ದು. ಅವರು ನಿತ್ಯ ದಂಪತಿಗಳು, ರಮಾದೇವಿಗೆ ಸಮಾನ ಅಂತ ಹೆಸರು. ಎಂದು ದೇವರು ಬಿಟ್ಟು ಜೊತೆ ಬೇರೆ ಕಡೆ ಇರೋದೇ ಇಲ್ಲ, ಅವ್ರು ಯಾವಾಗಲೂ ಜೊತೆಗಿರ್ತಾರೆ. ಲೋಕದೃಷ್ಟಿಯೇ ಮದುವೆ, ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ. ಸುಲಭ ದೇವರ ದೇವ ವಿಜಯ ವಿಠಲ ರೇಯ, ಭಕ್ತರ ಕಲ್ಯಾಣಕ್ಕೆ ಮದುವೆನೇ ಹೊರತು ಅವ್ರಿಬ್ಬರಲ್ಲಿ ವಿಯೋಗ ಚಿಂತನೆ ಮಾಡೋದು ಮಾಡಿಬಿಟ್ಟು ಸುರಾಣಕ್ಕಾದಾಗ ಆಗುತ್ತೆ ಅಷ್ಟೇ. ಸುರಾಣಕ್ಕಾದ ಮುಂದೆ ಬರುತ್ತೆ, ನಾವೇ ನೋಡೋಣಂತೆ. ಆ ತಪ್ಪು ಮಾಡಬಾರದು, ಇವತ್ತು ಹೊತ್ತಾಗಿದೆ, ನಾಳೆ ಇದು ಅಂತೂ ಬಾಲಕಾಂಡ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ನಾಳೆ ಪರಶುರಾಮ ರಾಮರ ಭೇಟಿಯ ಪ್ರಸಂಗ, ಮುಂದೆ ಅಯೋಧ್ಯ ಕಾಂಡ, ಅದಂತೂ ಸರ್ವಶ್ರೇಷ್ಠವಾದ ಕಾವ್ಯದ ಸಾಲಿ ಸೇರ್ತಕ್ಕ ಅಯೋಧ್ಯ ಕಾಂಡ. ಎಷ್ಟು ರಾಜನೀತಿ, ಎಷ್ಟು ವಿಚಾರ, ರಾಮದೇವ ವನಗಮನ ಹೇಗೆ ಮಾಡ್ತಾರೆ ರಾಮದೇವರು, ಸೀತೆಯ ವೈಶಿಷ್ಟ್ಯ ಏನು, ಇಲ್ಲಿ ಅತ್ಯಂತ ರಮ್ಯಾತರಮ್ಯತರವಾದ ಭಾಗ ಕಾಣಬೇಕು ಅಂದರೆ ರಾಮಾಯಣ ಮಹಾಭಾರತಗಳಲ್ಲಿ ಮಾತ್ರ. ಇವತ್ತು ತಾಂ
ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾವ್ಯಾಕರಣಾಂಬೋಧಿ ಮಂಥ ಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮಹೇ. ವಾಲ್ಮೀಕೈರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾಯಿವ. ಪರಮಪೂಜ್ಯರಾದ ಶ್ರೀಪಾದರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಶ್ರೀರಾಮದೇವರು ಸೀತಾ ಸ್ವಯಂವರದ ಶಿವಧನುರ್ಭಂಗವನ್ನು ಮಾಡಿ ಸೀತಾ ಕಲ್ಯಾಣವನ್ನು ಹೊಂದಿದ್ದಾರೆ. ಲಕ್ಷ್ಮೀನಾರಾಯಣರೇ ರಾಮ ಸೀತೆಯರು, ಅವರಲ್ಲಿ ವಿಯೋಗದ ಹೆಸರೇ ಇಲ್ಲ. ಲೋಕದೃಷ್ಟಿಯಲ್ಲಿ ಅಂತ ವಿವಾಹವನ್ನು ಹೊಂದಿದ್ದಾರೆ. ಅದೇ ಸಮಯಕ್ಕೆ ಲಕ್ಷ್ಮಣ ಭರತ ಶತ್ರುಘ್ನ ಅವರು ಮೂರು ಜನಗಳ ವಿವಾಹ ಕೂಡ ಆಗಿದೆ. ಉರುಮಿಳೆಯನ್ನು ಲಕ್ಷ್ಮಣನಿಗೆ, ಮಾಂಡವಿಯನ್ನು ಭರತನಿಗೆ, ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೆ ಕೊಟ್ಟು ನಾಲ್ಕು ಜನರ ವಿವಾಹವು ಕೂಡ ಮುಕ್ತಾಯವಾಯಿತು. ಆ ಸಮಯದಲ್ಲಿ ಯಥಾಪುರ ಸಾಗರಜ ಸ್ವಯಂವರೇ, ಲಕ್ಷ್ಮೀ ಸ್ವಯಂವರದ ಕಾಲಕ್ಕೆ ಸಮಸ್ತ ದೇವತೆಗಳು ಹೇಗೆ ಅಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರೋ ಅದೇ ರೀತಿಯಲ್ಲಿ ಆ ವೈಭವದ ಸೀತಾ ರಾಮರ ವಿವಾಹ ನಡೆಯಿತು. ಅಲ್ಲಿಯಿಂದ ಜನಕರಾಜನಂತೂ ಅಷ್ಟು ಕೃತಕೃತ್ಯನಾದ, ದಶರಥ ರಾಜನು ಅತ್ಯಂತ ವಿಶಿಷ್ಟವಾದಂಥ ಆನಂದವನ್ನು ಪಡೆದ. ಅಲ್ಲಿಯಿಂದ ದಶರಥ ತನ್ನ ಮಕ್ಕಳ ಸಮೇತ, ಸಸೇಂದ್ರ ಸಮೇತ, ಮಂತ್ರಿ ಪರಿವಾರದ ಸಮೇತ ಅಯೋಧ್ಯೆಗೆ ಅಂತ ಹೊರಟಾಗ ದಾರಿಯಲ್ಲಿ ಒಂದು ಪ್ರಸಂಗ ಬಂದಿದೆ, ಎಲ್ಲರೂ ಕೇಳಿರ್ತಾರೆ. ರಾಮ ಪರಶುರಾಮರ ಸಮಾಗಮ ಪ್ರಸಂಗ ಅದು, ರಾಮ ಪರಶುರಾಮರ ಸಮಾಗಮ. ಅದನ್ನು ಸಮಾಗಮ ಅಂತ ಜನ ಅಷ್ಟೇ ಕೇಳಲಿಲ್ಲ, ಪರಶುರಾಮ ಗರ್ಭಭಂಗ ಅಂತ ಹೇಳಿ ಅದನ್ನು ಹರಿಕಥೆ ಮಾಡಿ ಬಿಡ್ತಾರೆ. ಬಯ್ಯೋದು ಹರಿನ ಹರಿಕಥೆ ಅಂತ ಹೆಸರು ಅದಕ್ಕೆ. ಅಂದರೆ ಪರಶುರಾಮ ದೇವರ ಗರ್ಭವನ್ನು ರಾಮದೇವರು ಭಂಗ ಮಾಡಿಬಿಟ್ರು. ನಿಜವಾದ ಈ ರೀತಿ ಕತೆ ಕೇಳಿ ಜನಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿ. ಆದರೆ ಬಹಳ ತಪ್ಪದು. ನಿಜವಾಗ್ಲೂ ಪರಶುರಾಮ ರಾಮದೇವರು ರಾಮದೇವರು ಇಬ್ಬರು ಸಾಕ್ಷಾತ್ ನಾರಾಯಣ. ದಶಾವತಾರಗಳಲ್ಲಿ ಎರಡು ರೂಪಗಳು, ಮತ್ಸ್ಯಃ ಕೂರ್ಮಃ ವರಾಹಶ್ಚ ನಾರಸಿಂಹೋ ಅಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇ ದಶ. ಪದ್ಮಪುರಾಣದ ಮಾತದು ಅಂದ್ರೆ ಸ್ಪಷ್ಟವಾಗಿ ಪರಶುರಾಮ ರಾಮ ಇಬ್ರು ಸಾಕ್ಷಾತ್ ನಾರಾಯಣನೇ. ಅಲ್ಲಿ ಒಬ್ಬರು ಗರ್ವಭಂಗ ಅದೇನರ್ಥ? ಏನಿಲ್ಲ, ಮತ್ತೇನ್ ನಡೀತು ಜನಕ್ಕೆ ಗೊತ್ತಿಲ್ಲ. ಏನೋ ಕೇಳಿ ಗೊಂದಲಕ್ಕೊಳಗಾಗಿರ್ತಾರೆ. ಪರಶುರಾಮ ದೇವರು ಬಂದಿದ್ದಾರೆ. ದಶರಥನಿಗೆ ಆ ಕ್ಷಣಕ್ಕೆ ಸ್ವಲ್ಪ ಭಯ ಆಗಿದೆ. ಯಾಕೆ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ, ಪರಶುರಾಮ ದೇವರು ಕ್ಷತ್ರಿಯರನ್ನು ಸಂಹಾರ ಮಾಡತಕ್ಕಂತಹ ರೂಪ ಅಂತ ಪ್ರಸಿದ್ಧ. ಅದೇ ಮೊದಲು ತಪ್ಪು ಕಲ್ಪನೆ, ಕ್ಷತ್ರಿಯ ಸಂಹಾರ ಮಾಡೋ ರೂಪ ಅಲ್ಲ ಅದು. ದುಷ್ಟ ಕ್ಷತ್ರಿಯರ ಸಂಹಾರ ಮಾಡತಕ್ಕಂಥ ರೂಪನೇ ಹೊರತು ಎಲ್ಲಾ ಕ್ಷತ್ರಿಯನ್ನು ಕೊಲ್ತಕ್ಕಂಥ ರೂಪ ಅಲ್ಲ ಅದು. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ, ದುಷ್ಟರಾಜರನ್ನು ಕೊಲ್ತಕ್ಕಂಥ ರೂಪನೇ ಹೊರತು ಎಲ್ಲರನ್ನು ಕೊಲ್ಲ ರೂಪ ಅಲ್ಲ. ದಶರಥನಿಗೆ ಭಯ. ಆ ಕ್ಷಣಕ್ಕೆ ಒಂದು ಪ್ರಸಂಗ ನಡೆದಿದೆ. ಆತ ಕೇಳ್ಕೊತಾನೆ ಪರಶುರಾಮ ದೇವರನ್ನ, ಸ್ವಾಮಿ ದಯವಿಟ್ಟು ನನ್ನೇನಾದರೂ ಮಾಡಿ, ಮಕ್ಕಳನ್ನು ಮಾತ್ರ ಏನು ಮಾಡಬೇಡಿ ಅಂತ ಕೇಳಿದರೆ ಅಂತ. ಅದರಲ್ಲೂ ರಾಮನ್ ಮಾತ್ರ ಏನು ಮಾಡಬೇಡಿ ಅಂದ್ರೆ, ನೋಡು ದಶರಥ ಯೋಚನೆ ಮಾಡಬೇಡ, ಸುತತ್ರಯಂತೆಯೇ ಪ್ರತದಾನಿ, ನೀ ಮೂರು ಮಕ್ಕಳನ್ನ ಬಿಡ್ತೇನೆ ಅಂದ್ರೆ ರಾಮಣ್ಣೇ ಹೊಡಿತೇನೆ ಅಂತ ಹೇಳಿದಾಗ ಅತಿಮತ್ತೆ ದಶರಥ ಇನ್ನೂ ಭಯ ಆಗೋಯ್ತಂತೆ. ಸುಮ್ಮನೆ ಸರಿ ಅಂತ ಹೇಳಿದ್ದೆ ಕೆಲಸ, ರಾಮನ ಜೊತೆ ಮಾತಾಡ್ತಾ ಇದ್ದಾರೆ, ಬಿಡ್ತೇನೆ ಅಂತ ಯಾಕೆ ಹೇಳಿದ್ರೆ ಆಮೇಲೆ ಅರ್ಥ ಆಗತ್ತಾತೇನೆ, ಮೊದಲು ಅರ್ಥ ಆಗೋದಿಲ್ಲ. ಆಗ ಹೇಳ್ತಾನೆ, ನೋಡು ರಾಮ, ನೀನೇನು ಶಿವಸಂದರ್ಭಂಗವನ್ನು ಮಾಡಿದೆಯಲ್ಲ, ಇತಿಹಾಸವನ್ನು ಜನಗಳಿಗೆ ಹೇಳ್ತೇನೆ. ನಾನು ಹಿಂದೊಮ್ಮೆ ಎರಡು ಧನುಸ್ಸುಗಳನ್ನು ನಿರ್ಮಾಣ ಮಾಡಿಸಿದರು. ವಿಶ್ವಕರ್ಮನ ಕೈಯಲ್ಲಿ ಎಲ್ಲಾ ದೇವತೆಗಳು ಸೇರಿ ಎರಡು ಧನುಸ್ಸುಗಳನ್ನು ನಿರ್ಮಾಣ ಮಾಡಿಸಿದರು. ಒಂದು ವಿಷ್ಣು ಧನಸ್ಸು, ಅದು ಶಾರ್ಂಗ, ಇನ್ನೊಂದು ಶಿವಧನಸ್ಸು, ಅದು ಪಿನಾಕ. ಎರಡೂ ಧನಸ್ಸುಗಳ ನಿರ್ಮಾಣ ಆದ ಮೇಲೆ ಎಲ್ಲಾ ದೇವತೆಗಳು ಕೇಳಿಕೊಂಡ್ರು, ಇಬ್ಬರು ಧನಸ್ಸನ್ನು ತಗೊಳ್ಬೇಕು, ಇಬ್ಬರು ಯುದ್ಧವನ್ನು ಮಾಡಬೇಕು, ಆ ಯುದ್ಧದಿಂದ ಯಾರು ಸರ್ವೋತ್ತಮರು ಜಗತ್ತಿಗೆ ನಿಶ್ಚಿತ ಜ್ಞಾನ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವಿಷ್ಣು ಶಾಂಗವನ್ನು ತಗೊಳ್ತಾನೆ, ಶಿವ ಪಿನಾಕವನ್ನು ತಗೊಳ್ತಾನೆ. ಅಲ್ಲಿಯೇ ಯಾರು ಗೆದ್ದರು ಅಂತ ಗೊತ್ತಾಗಲೆಕ್ಕ. ಯಾಕೆ ಆ ಪಿನಾಕಕ್ಕಿಂತ ಕೋಟಿ ಪಟ್ಟು ದೊಡ್ಡದಾಗಿತ್ತಂತೆ ಶಾಂಗ. ಅಷ್ಟು ದೊಡ್ಡ ಧನುಸ್ಸು ಎತ್ತೋದೇ ದೊಡ್ಡ ಸಾಹಸ. ಇಬ್ಬರು ವಿಷ್ಣು ಶಿವ ಇಬ್ಬರು ನಿಂತ್ಕೊಂಡಿದ್ದಾರೆ, ಇನ್ನು ಯುದ್ಧ ಪ್ರಾರಂಭ ಆಗಬೇಕು. ಆಗ ಎಂಥ ಪರಿಸ್ಥಿತಿ ನಡೀತು ಅಂದರೆ, ರುದ್ರದೇವರು ಯುದ್ಧ ಮಾಡೋದಲ್ಲ, ಅವರು ನಿಲ್ಲಕ್ಕೆ ಆಗಲಿಲ್ಲ. ಸ್ಥಾರೋ ಎಂಬ ಹೆಸರು ಸಾರ್ಥಕವಾಗುತ್ತೆ, ನಿಶ್ಚೇಷ್ಟರಾಗಿ ನಿಂತರಂತೆ, ಯುದ್ಧ ಮಾಡೋ ಪ್ರಸಕ್ತಿನೇ ಬರಲಿಲ್ಲ. ಆಗ ತಕ್ಷಣ ಅವರು ಉರುಳಿಯ ಬಿಟ್ಟು ನಿಲ್ಲಕ್ಕಾಗಲೇ ಇಲ್ಲ, ಭಾರಿ ಕಷ್ಟ ಬಂತು. ಆಗ ದೇವತೆಗಳೆಲ್ಲ ತೀರ್ಮಾನ ಮಾಡ್ತಾರೆ, ಹರಿರೇವ ಪರಹ ಹರಿರೇವ ಗುರುಹು, ಹರಿಯೇ ಸರ್ವೋತ್ತಮ ಅಂತ ತೀರ್ಮಾನವಾಯಿತು. ರುದ್ರದೇವರು ಕೂಡ ನಿಂತಿದ್ದಿದ್ದೆಲ್ಲ ವಿಷ್ಣು ಸರ್ವೋತ್ತಮ ಸ್ಥಾಪನೆಗೆ ಹೊರತು ವಿಷ್ಣು ಎದುರಿಸೋ ಉದ್ದೇಶ ಅವರದ್ದಲ್ಲ, ದೇವತೆಗಳ ಪ್ರಾರ್ಥನೆಯಂತೆ ನಿಂತ್ಕೊಂಡ್ರು. ಲೋಕಶ್ಚ ನಿದರ್ಶನಾಯ, ಅಷ್ಟು ನಡೀತು. ಇದೆಲ್ಲ ಹೇಳುತ್ತಾ ಪರಶುರಾಮ ದೇವರು ಹೇಳುತ್ತಾರೆ, ನೀನೀಗ ಶಿವಸನಸ್ಸು ಇದೆಲ್ಲ ರಾಮಾಯಣದಲ್ಲೇ ಬರೋ ಕಥೆ, ವಾಲ್ಮೀಕಿ ರಾಮಾಯಣ ಅದು ಬಹಳ ಮುಖ್ಯ. ಇದು ಎಲ್ಲಿಯದೋ ಕಥೆಯಲ್ಲ, ವಾಲ್ಮೀಕಿಗಳ ರಾಮಾಯಣದಲ್ಲೇ ಬಂದಿರತಕ್ಕಂತ ಕಥೆ. ಪರಶುರಾಮ ದೇವರೇ ಕಥೆಯನ್ನು ಹೇಳುತ್ತಾರೆ, ನೀನೀಗ ಶಿವಸನಸ್ಸನ್ನ ಭಂಗ ಮಾಡಿದ್ದಿ, ಅದು ಪಿನಾಕ. ಈ ಶಾರ್ಂಗ ಧನಸ್ಸು ನನ್ನ ಕೈಯಲ್ಲಿದೆ, ನಾನು ಉಪಯೋಗಿಸ್ತಾ ಇದ್ದೇನೆ, ಇದನ್ನು ನೀನು ತಗೋಬೇಕು. ಆ ಶಿವಧನಸ್ಸನ್ನು ಭಂಗ ಮಾಡಿದ್ರಿಂದ ನೀನೇನಿರಬಹುದು ಜನ ಗೊತ್ತಾಗಿದೆ, ಈಗ ವಿಷ್ಣು ಇರಬಹುದು ಅಂತ ಗೊತ್ತಾಗಿದೆ, ವಿಷ್ಣು ಇರಬಹುದು ಅಂತ ಗೊತ್ತಾಗಿದೆ. ಈ ಶಾರ್ಂಗ ಧನಸ್ಸು ವಿಷ್ಣುವಿನದೇ ಧನಸ್ಸು, ಇದನ್ನು ತಗೊಂಡು ನೀನು ಕಟ್ಟಿಬಿಟ್ಟಿ ಅಂದ್ರೆ ಪರೋಸಿ ನಾರಾಯಣ ಏವ ನಾಣ್ಯಥಾ, ನೀ ನಾರಾಯಣೇ ಅಂತ ಜಗತ್ತಿಗೆ ಗೊತ್ತಾಗತ್ತೆ, ಅದಕ್ಕೆ ನಾನು ಬಂದಿದ್ದೇನೆ ತಗೋ ಅಂತ ಕೊಟ್ರಂತ. ಇಲ್ಲಿ ನೋಡಬೇಕು ಪರಶುರಾಮ ದೇವರ ಮಾತು, ಉತ್ತರ ಅವ್ರ ಮಾತಿಗೆ ಸ್ಪಷ್ಟ ಇದೆ. ಈ ಧನಸ್ಸನ್ನು ಉಪಯೋಗಿಸಿಬಿಟ್ರೆ ನಾರಾಯಣ ಅಂತ ನಿಶ್ಚಿತವಾಗತ್ತೆ. ತಾವು ಉಪಯೋಗಿಸಿ ಆಗಿದೆ ಈಗಾಗಲೇ ಪರಶುರಾಮ ದೇವರು, ಅದು ನಾರಾಯಣ ನಿಶ್ಚಿತ ಆಯ್ತಲ್ಲ ಈಗಾಗಲೇ, ನಾನು ನಾರಾಯಣ ಅಂತ ನಿಶ್ಚಿತವಾಗಿದೆ, ನೀನು ನಾರಾಯಣ ಅಂತ ನಿಶ್ಚಿತವಾಗಲಿ ಜನಗಳಿಗೆ ಅಂತ ಬಂದಿದ್ದೇನೆ ತಗೋ ಅಂತ ಕೊಟ್ರಂತ. ಈ ಮಾತನ್ನು ಮರ್ತೇ ಬಿಡ್ತಾರೆ ಜನಗಳು. ಪರಶುರಾಮ ದೇವರು ಗರ್ಭಭಂಗ ಅಂತ ಹೇಳೋದಕ್ಕೆ ಹೋಗ್ತಾರಲ್ಲ, ಈ ವಿಷ್ಣು ಧನಸ್ಸನ್ನು ಉಪಯೋಗಿಸೋರು ಅವರೇ ಮೊದಲು ಪರಶುರಾಮ ದೇವರು. ಇದನ್ನು ಕೊಟ್ಟ ತಕ್ಷಣ ರಾಮದೇವರು ತಗೊಂಡ್ರಂತೆ, ಒಂದು ಕ್ಷಣದಲ್ಲಿ ಬಾಗಿಸಿ ಕಟ್ಟೇ ಬಿಟ್ರು, ಅಂದ್ರೆ ಧನಸ್ಸು ಒಂದು ಬಾಣ ಹುಡಿಯೇ ಬಿಟ್ರು. ನೋಡಿ ಶಿವಧನಸ್ಸು ಭಂಗವಾಯಿತು, ಈ ಶಾರ್ಂಗ ಧನಸ್ಸು ಭಂಗ ಆಗಲಿಲ್ಲ. ಅಂದ್ರೆ ಪರಮಾತ್ಮನ ಧನಸ್ಸು ಇದು, ಸಾಕ್ಷಾತ್ ಶಾರ್ಂಗಾಭಿಮಾನಿನಿ ಸರಸ್ವತಿಯೇ ನಮಃ ಅಂತ ಹೇಳಿದ್ದಾರೆ. ಶಾರ್ಂಗ ಧನಸ್ಸಿಗೆ ಸರಸ್ವತಿ ಅಭಿಮಾನಿ ದೇವತೆ, ಇದು ಆಚಾರ ದಾತ್ತರಣ್ಯದಲ್ಲಿ ಹೇಳಿರತಕ್ಕಂತಹ ಅಭಿಮಾನಿ ದೇವತಾ ವಿವರದಲ್ಲಿ ಬಂದಿರತಕ್ಕಂತಹ ಭಾಗ. ಅದನ್ನ ಹೇಳಿದ್ದಾರೆ ಪರಶುರಾಮ ದೇವರು, ಬಾಣ ಎಲ್ಲಿ ಹೊಳ್ಳಿ, ನಾನೀಗ ಜನ ಕೇಳಿದ್ದೇನು, ಪರಶುರಾಮ ದೇವರೇ ಹೀಗೆಲ್ಲ ಮಾಡಿಬಿಟ್ಟಿದ್ದೀರಿ, ನಿಮ್ಮ ತಪಸ್ಸೆಲ್ಲ ಸುಟ್ಟಾಕಿ ಬಿಡ್ತೇನೆ ಅಂತ ಹೇಳಿಬಿಟ್ಟು ಹೊಡೆದ್ರು, ಧಗ್ ಅಂತ ಉರಿದು ಹೋಗಿಬಿಡ್ತು. ಪರಶುರಾಮದೇವರು ಸಣ್ಣ ಮುಖ ಮಾಡ್ಕೊಂಡು ಹೋಗಿಬಿಟ್ರು, ವಿಷ್ಣು ಉಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಪರಶುರಾಮದೇವರು ಹಂಗೆ ಆಗೋ ಹೋಗಿಬಿಡ್ತು ಅಂತ ತಿಳ್ಕೊಂಡ್ರು. ನೆಲೋಡಕ್ಕೆ ಹ್ಯಾಕ್ ಕೂಡಿಸಿದ್ರು ಜನ, ಎಲ್ಲ ಛತ್ರಿಯರನ್ನು ಗರ್ವಭಂಗ ಮಾಡ್ತಾ ಮಾಡ್ತಾ ಪರಶುರಾಮದೇವರು ಬಂದಿದ್ರು. ಈ ಛತ್ರಿಯರಿಂದ ಅವ್ರ ಗರ್ವಭಂಗವಾಯಿತು, ಅಲ್ಲಿಗೆ ಪರಶುರಾಮದೇವರು ಕಥೆ ಮುಗೀತು ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೇ. ಬರೀ ಕಲ್ಪನೆ ಅಷ್ಟೇ, ಕೆಟ್ಟ ಕಲ್ಪನೆ, ಜೊತೆಗೆ ನಿಜ ನಡೆದದ್ದು ಅದಲ್ಲ. ಪರಶುರಾಮದೇವರು ಹೇಳುತ್ತಾರೆ, ರಾಮ ನೀನು ನನ್ನ ಉದರ ಭಾಗದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ಅಲ್ಲಿಗೆ ಬಾಣ ಹೊಡಿ ಅಂತ ಹೇಳಿದರು ರಾಮದೇವರಿಗೆ. ಯಾತಕ್ಕೆ ಅಂತ ಹೇಳಿ ಬಾಣ ಹೊಡೆದು ಬಿಡ್ತಾರೆ ರಾಮದೇವರು. ಆ ಧಗ್ಗಂತ ಉರಿದು ಬೂದಿಯಾಗಿಬಿಡತ್ತೆ. ನೋಡೋದಕ್ಕೆ ಏನನ್ಸುತ್ತೆ, ಇವರು ತಪಸ್ಸೆಲ್ಲ ಸುಟ್ಟು ಬೂದಿಯಾಯಿತು ಅಂತ ಹೇಳಿ. ಅದೆಲ್ಲ ನಡೆದ ಪ್ರಸಂಗ. ಪುರಾತುಲೋ ನಾಮ ಮಹಾಸುರೋಭೂತ್, ದೊಡ್ಡ ರಾಕ್ಷಸ ಇದ್ದ ಹಿಂದೆ, ಅತುಲ ಅಂತವನ ಹೆಸರು. ವರಾಕ್ಷಸ ಬ್ರಾಹ್ಮಣ ಆಪ ಲೋಕತಾಮ್, ಅವನು ಬ್ರಹ್ಮದೇವರನ್ನು ಕೂಡ ತಪಸ್ಸನ್ನು ಮಾಡಿ ವ್ಯಾಪ್ತಿಯನ್ನು ಪಡ್ಕೊಂಡು ಬಿಟ್ಟಂತೆ. ವ್ಯಾಪ್ತಿ ಇಡೀ ಲೋಕದಲ್ಲೆಲ್ಲ ವ್ಯಾಪಿಸಿ ಬಿಟ್ಟನಂತವ. ನಮ್ಗೆ ಇವತ್ತಿದ ಅರ್ಥ ಆಗತ್ತೆ, ಹಿಂದೆ ಅರ್ಥ ಆಗ್ತಿದ್ದಿಲ್ಲ. ಈಗ ವ್ಯಾಪಿಸೋದು ಅಂದ್ರೆ ಏನು? ಒಂದ್ ಕಡೆ ಕುತ್ಕೊಂಡು ಕಂಪ್ಯೂಟರ್ ಇಟ್ಕೊಂಡ್ಬಿಟ್ಟು ಇಡೀ ಜಗತ್ತಿನ ಮಾಹಿತಿ ಇಟ್ಕೊಂಡಿರ್ತಾನೆ ಮುಂದ್ಗಡೆ. ಅವನ ಕಣ್ಣೆದಿರು ಪ್ರತಿಯೊಂದು ಕಾಣಬೇಕು. ಏನಾಗುತ್ತೆ ಇವತ್ತು ನೋಡಿ, ಎಲ್ಲಿ ಟಿವಿ ಹೇಳಿ ಎಲ್ಲೋ ಹತ್ತಿಪ್ಪತ್ತು ಸಾವಿರ ರೂಪಾಯಿ ದೂರ ಆಗೋದನ್ನು ಎದುರಿಗೆ ಕಾಣ, ಹತ್ರಗಳು ಮತ್ತೆ ಹತ್ರ ಕೂತೋರಿಗೆ ಕಾಣಾಕಿದ್ದ ದೂರ ಕೂತೋರಿಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೆ ಅಂದ್ರೆ ಎಲ್ಲಿದ್ರು ಕೂಡ. ಇದೊಂದು ವಿಜ್ಞಾನದಿಂದ ಆದ ಸಾಧನೆಯಾದರೆ, ಅವನು ಬ್ರಹ್ಮದೇವರು ವರದಿಂದ ಸಾಧನೆ ಮಾಡಿಕೊಂಡ, ಇಡೀ ಲೋಕದಲ್ಲೆಲ್ಲ ವ್ಯಾಪಿಸಿಬಿಟ್ಟ. ವ್ಯಾಪಿಸಿದ ಉದ್ದೇಶ ಏನು? ಲೋಕನಾಶ ಮಾಡಕ್ಕೆ ಅನುಕೂಲವಾಗಲಿ ಅಂತೇಳಿ, ಇನ್ನೇನು ಗುಂಡೆ ಕಾರ್ಯ ಮಾಡಲಿಕ್ಕಲ್ಲ, ಪಾಪ ಕಾರ್ಯ ಮಾಡಕ್ಕೆ ಅನುಕೂಲ ಮಾಡಿಕೊಂಡ. ಅದರ ಜೊತೆಗೆ ಇನ್ನೊಂದು ವರವನ್ನು ಪಡ್ಕೊಂಡ, ರುದ್ರದೇವರನ್ನು ಕುರಿತು ವರ ಕೇಳಿದ. ನಾನು ಏನು ಬಾಡಿದರೂ ಕೂಡ ಸಾಯಿಬಾರದು, ಆಗ ಅವರು ಹೇಳಿದ್ರಂತೆ, ಆಗಬಹುದು, ಆದರೆ ನೀ ಅದಕ್ಕೋಸ್ಕರವಾಗಿ ಒಂದ್ ಕಡೆ ವಾಸ ಮಾಡು ಅಂತ ಹೇಳಿದ್ದಾರೆ. ಇವನು ಕೇಳಿಕೊಂಡ, ಅವನು ಭಾರಿ ಬುದ್ಧಿವಂತ. ಅವನು ಎಲ್ಲಿದ್ರೆ ಸಾವು ಬರೋದಿಲ್ಲ ಯೋಚನೆ ಮಾಡಿದ. ಅವರು ಶಾಸ್ತ್ರ ಎಲ್ಲೆಲ್ಲೋ ಕೇಳಿದ್ದ ಪಾಪ, ಅದ್ರ ಪ್ರಕಾರ ಏನ್ ತಿಳ್ಕೊಂಡಿದ್ದ ಅಂದ್ರೆ, ವಿಷ್ಣುವಿನ ಉದರದಲ್ಲಿ ಮುಕ್ತರಿರುತ್ತಾರೆ, ಉದರದಲ್ಲಿ ಮುಕ್ತರಿರುತ್ತಾರೆ. ಅಲ್ಲಿ ಹೋಗ್ಬಿಟ್ರೆ ಮುಕ್ತನಾದಾಗಾಯ್ತಲ್ಲ, ಮುಕ್ತರಾದವರು ನಚ್ಚೆ ಪುನರಾವರ್ತತೆ, ನಚ್ಚೆ ಪುನರಾವರ್ತತೆ, ಸಾವಿಲ್ಲ ಏನು ಇಲ್ಲ, ಎಲ್ಲೋ ಕೇಳಿದ್ದಲ್ಲಿ ಅಪ್ಲೈ ಮಾಡಿಕೊಂಡ. ಜೊತೆ ಇನ್ನೇನು ಗೊತ್ತಿದೆ ಅವನಿಗೆ, ಪರಶುರಾಮದೇವರು ವಿಷ್ಣು ಅಂತ ಬೇರೆ ಗೊತ್ತಿದೆ. ಜೊತೆಗೆ ಪರಶುರಾಮದೇವರು ವಿಷ್ಣು, ವಿಷ್ಣುವಿನ ಉದರದಲ್ಲಿ ಸೇರಬೇಕು. ಮುಮುಕ್ಷಯ ವಿಷ್ಣು ತನುಪ್ರವೇಶನಂ, ಮುಮುಕ್ಷಯ ವಿಷ್ಣು ತನುಪ್ರವೇಶನಂ, ವಿಷ್ಣುವಿನ ದೇಹದೊಳಗೆ ಕೊಡಬೇಕು ಅಂತ ಕೇಳಿಕೊಂಡ. ಅವರ ತಥಾಸ್ತು ಅಂತ ಹೇಳಿದ್ರು. ಪರಶುರಾಮದ ಉದರದಲ್ಲಿ ಕೂತ್ಕೊಂಡ. ಉದರ ಅವರು ಏನು ದೇವರೊಟ್ಟಿಯಲ್ಲಿ ಕೂತ್ಕೊಂಡ್ಬಿಟ್ಟ ಅಂತ ಗಾಬರಿ ಆಗಬಾರದು. ದೇವರೊಟ್ಟಿಯಲ್ಲಿ ಯಾರಿಲ್ಲ ಈ ಮಧ್ಯೆ? ಇಡೀ ಜಗತ್ತನ್ನೇ ಪರಮಾತ್ಮ ಉದರಲ್ಲಿ ಇಟ್ಕೊಂಡಿರೋದ್ರಿಂದ, ಓಹ್ ದೇವರಲ್ಲಿ ಸೇರ್ಕೊಂಡ್ಬಿಟ್ಟ ಅಂತ ಗಾಬರಿ ಮಾಡ್ಕೊಳ್ಳೋ ಕಾರಣ ಇಲ್ಲ. ಅಷ್ಟತ್ತಿಗೇನಾಯ್ತು, ಬ್ರಹ್ಮದೇವರಿಂದ ವರ ಪಡ್ಕೊಂಡ. ಮತ್ತೆ ಸ್ವಾಮಿ, ನಾನು ಏನು ಪಾಪ ಮಾಡಿದರೂ ಸದ್ಗತಿ ಹೋಗುದು, ನನಗಿದೇ ಆಗಬಾರದು. ತಾನು ಎಷ್ಟು ತಪ್ಪು ಮಾಡಿದರೂ ಕೂಡ ಮೋಕ್ಷಕ್ಕೆ ಅಡ್ಡಿ ಆಗಬಾರದು. ಎಷ್ಟೆಲ್ಲ ಸೇಫ್ಗಾರ್ಡ್ ಮಾಡ್ಕೊಳ್ಳಿ ಟ್ರೈ ಮಾಡ್ತಾನೆ, ಏನಾದ್ರೂ ಮಾಡಿ ಬದುಕಬೇಕು, ಲೋಕ ನಾಶ ಆಗಬೇಕು, ತಾನು ಬದುಕಬೇಕು. ಅದಕ್ಕೆ ನೀವು ವರ ಕೊಡಿ ಅಂದ್ರೆ ಆಯಿತು, ಒಂದು ತಪ್ಪು ನೀನು ಮಾಡಬಾರದು, ಹಾಗಿದ್ರೆ ನೀನು ಎಂದೂ ಸಾಯೋದಿಲ್ಲ, ಎಂದೂ ಸಾಯೋದಿಲ್ಲ, ಮತ್ತು ಎಂದೂ ಸಾಲಿ ಇಲ್ಲ. ಅವ್ರ ಪ್ರಕಾರ ವರ ಕೊಟ್ಟಿದ್ದಾರೆ, ಉದರದಲ್ಲಿರಬೇಕು. ಯಾವಾಗ ನೀನು ಸಾಯ್ತಿ ಅಂದ್ರೆ, ಯದಾ ಹರಿಹಿ ಜಿತ ಸ್ಯಾತ್ ತದೈವ ಬದ್ಧಸೆ, ಯಾವಾಗ ವಿಷ್ಣು ಸೋತ ಅಂತ ತಿಳ್ಕೊಳ್ಳುತ್ತೀ ಅವತ್ತು ಸಾಯ್ತಿ ಅಂತ ಹೇಳಿದ್ರು. ವಿಷ್ಣುವಿಗೆ ಸೋಲಿಲ್ಲ ಅಂತ ತಿಳ್ಕೊಂಡ್ರೆ ಯೋಚನೆ ಇಲ್ಲ, ವಿಷ್ಣು ಸೋತ ಅಂತ ತಿಳ್ಕೊಂಡ್ರೆ ಅವತ್ತು ನೀನು ಸಾಯ್ತಿ ಅಂತ ಹೇಳಿದ್ರು. ಇವನೇನ್ ಮಾಡ್ದ, ನಕ್ಕು ಬಿಟ್ಟ ಅವನು. ವಿಷ್ಣು ಎಂದು ಸೋಲ್ತಾನೆ ನೋಡಿ, ಎಷ್ಟು ಗೊತ್ತಿದೆ ಅವನಿಗೆ ಈ ಮಧ್ಯೆ. ವಿಷ್ಣು ಎಲ್ಲ ಸೋಲ್ತಾನ, ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ವಿಶ್ವಭಾವನ, ಜಿತಂತೆ ಸ್ತೋತ್ರ ಅಂತ ವಿಷ್ಣು ಮೇಲೆ ಇರತಕ್ಕಂಥ ಸ್ತೋತ್ರ. ಪ್ರತಿನಿತ್ಯ ಅಭಿಷೇಕ ಕಾಲಕ್ಕೆ ಹೇಳಬೇಕು ಅಂತ ಜೈತೀರ್ಥರು ಪದ್ಯಮಾಲೆಯಲ್ಲಿ ಬರೀತಾರೆ. ಜಿತಂತೆ ಇತ್ಯಾದಿ ಸಮಸ್ತ ವೈಹಿ ಅಂತ ಪದ್ಯಮಾಲ, ನಿತ್ಯ 5 ಅಧ್ಯಾಯದ ಅಪೂರ್ವ ಸ್ತೋತ್ರ ಅದು. ಅದರಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವ ಅಷ್ಟು ಚೆನ್ನಾಗಿ ಸಾರಿದ್ದಾರೆ. ವಶೀ ವಶೇ ನಖಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತಮ್ನ ಮಾಮಿ ರಮಾಪತಿ. ಇದು ಆಚಾರ್ಯರು ಕೊಂಡಾಡಿದ ಪರಮಾತ್ಮನ ಅಜಿತತ್ವ. ಇದು ದೇವರಿಗೆ ಅಜಿತ ಅಂತಾನೆ ಹೆಸರು. ಈ ಮಧ್ಯೆ ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಅಜಿತ ಎಲ್ಲರೂ ಜಿತರು, ಅವನೊಬ್ಬನೇ ಅಜಿತ. ಇಷ್ಟು ತಿಳ್ಕೊಂಡಿದ್ದ, ದೇವರು ಸೋಲೋದಿಲ್ಲ, ನಾನು ಸಾಯೋದಿಲ್ಲ ಅಂತ ತಿಳ್ಕೊಂಡ. ನಾನು ಸಾಯದ ದೇವರು ಸೋತಾಗ, ದೇವರೆಂದೂ ಸೋಲೋದಿಲ್ಲ, ನಾನು ಸಾಯೋದಿಲ್ಲ ಅಂತ ಗಟ್ಟಿ ಮಾಡಿಕೊಂಡ. ಉದರದಲ್ಲಿ ಕೂತಿದ್ದು ಒಂದು, ಲೋಕವ್ಯಾಪ್ತಿ ಪಡೆದಿದ್ದು ಮತ್ತೊಂದು, ಈ ವರ ತಗೊಂಡಿದ್ದು ಇನ್ನೊಂದು. ಅವನೇನು ಯೋಚನೆ ಇಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡು ಆರಾಮಾಗಿ ಎದ್ದು ಬಿಟ್ಟಿದ್ದ. ಸುಮ್ಮನೆ ಆರಾಮದ ಯೋಚನೆ ಇಲ್ಲ, ಲೋಕ ನಾಶ ಮಾಡ್ತಾ ಇದ್ದ ಕೂತ್ಕೊಂಡವನು. ಸರ್ವಲೋಕವನ್ನು ನಾಶ ಮಾಡ್ತಾ ಇದ್ದಾರೆ, ಎಲ್ಲೋ ಕೂತ್ಕೊಂಡು ನಾಶ ಮಾಡಿದಾಗಿ ಬಿಡಬಹುದು. ಅಧಿಕಾರ ಸ್ಥಾನ ಕೂತ್ಕೊಂಡು ನಾಶ ಮಾಡಿದ್ರೆ ಏನು ಮನಕ್ಕಾಗೋದು, ಭಾರಿ ಕಷ್ಟ. ಏನಾಯ್ತಂತೆ, ಅವನನ್ನು ಈಗ ನಾಶ ಮಾಡಬೇಕು. ಬ್ರಹ್ಮದೇವರನ್ನೂ ಸತ್ಯ ಆಗಬೇಕು, ರುದ್ರದೇವರನ್ನೂ ಸತ್ಯ ಆಗಬೇಕು, ಅವನು ಸಾಯೋದು ಸತ್ಯ ಆಗಬೇಕು. ಈ ಮೂರನ್ನು ಯೋಚನೆ ಮಾಡಿ ನಡೆದ ಪ್ರಸಂಗ ಇತ್ತು. ಪರಶುರಾಮದೇವರು ಬಂದು ನನ್ನ ಉದರಕ್ಕೆ ಹೊಡಿ ಅಂತ ಹೇಳುತ್ತಾರೆ. ರಾಮದೇವರು ಹೊಡೆದು ಬಿಡುತ್ತಾರೆ. ಆಗ ಅವನು ಯೋಚನೆ ಮಾಡಿದ, ಹರೇ ಹರೇ ಎಂಥ ಪ್ರಸಂಗ ಬಂತಲ್ಲ, ಅವನೇನ್ ತಿಳ್ಕೊಂಡ್ಬಿಟ್ಟ, ಹರಿ ಸೂತ ಅಂತ ತಿಳ್ಕೊಂಡ್ಬಿಟ್ಟ. ಮೇಲಿನ ಅರ್ಥ ನೋಡು, ಧನಸ್ಸನ್ನು ಪೂರ್ಣ ಮಾಡ್ತೀಯಾ ಅಂತ ಸವಾಲು ಹಾಕಿದಾಗಾಯ್ತು. ಪೂರ್ಣ ಮಾಡಿದ ತಕ್ಷಣ ಓಹೋ ಸವಾಲಲ್ಲಿ ಗೆದ್ದಾಗಾಯ್ತು. ಸೊ ಪರಶುರಾಮರು ಸೋತಾಗಾಯ್ತು. ಪರಶುರಾಮರ ದೇವರು ಸೋತು ಬಿಟ್ಟು, ಈತ ಹರಿ ಇನ್ನು ಭಾರಿ ಅಪಾಯ ಅಂತ ತಿಳ್ಕೊಂಡು, ಬ್ರಹ್ಮದೇವ್ರು ಹೇಳಿದಾಗ ಆಗೋಯ್ತಲ್ಲ, ಹರಿ ಸೋತು ಬಿಟ್ಟನಲ್ಲ ಅಂತ ತಿಳ್ಕೊಂಡ. ಬ್ರಹ್ಮದೇವ್ರು ಹರಿ ಸೋಲ್ತಾನಂತ ಅವ್ರು ಹೇಳಿಲ್ಲ, ಸೋತಾಡಿ ಸಾಯ್ತಿ ಅಂತ ಹೇಳಿದ್ರು ಅಷ್ಟೇ. ತಿಂಗಳ ತಪ್ಪು ತಿಳ್ಕೊಂಡ. ಆಮೇಲೆ ಉದರದಲ್ಲಿ ಕೂತಿದ್ನಲ್ಲ, ಅವನು ಯೋಚನೆ ಮಾಡಿದ, ಬಾಣ ಅಲ್ಲಿ ಗುರಿ ಇಟ್ಬಿಟ್ಟಿದ್ದಾರೆ, ಇನ್ ಬೀಳುತ್ತೆ ಅಂತ ಭಯ ಆಯ್ತು ಅವನಿಗೆ. ತಕ್ಷಣ ಇಲ್ಲಿ ಕೂತ್ರೆ ಅಪಾಯ ಅಂತ ಜಂಪ್ ಮಾಡದ, ತಕ್ಷಣ ಪಾಡ ಬಂದು ಹೊಡೀತು. ಹಾಗೆ ದಗ್ಧನಾಗಿ ಬಿದ್ದುಬಿಟ್ಟ, ಬ್ಲಾಸ್ಟ್ ಆಗಿ ಬಿದ್ದುಬಿಡುತ್ತಾರೆ. ಇಲ್ಲಿ ನೋಡಿದ್ರೆ ಶಿವನನ್ನು ನಂಬಲಿ, ಬ್ರಹ್ಮನನ್ನು ನಂಬಲಿಲ್ಲ, ಶಿವನನ್ನು ನಂಬಲಿಲ್ಲ, ಅವರಿಬ್ಬರೂ ನಂಬಲಿಲ್ಲ. ಶಿವನ ವರ ಏನಿದೆ, ಉದರದಲ್ಲಿ ಕುಸುಮೆ ಕೊಡಬಾರದು ಗಟ್ಟಿಯಾಗಿ ಇಲ್ಲಿ, ಹಾಗೆ ಯಾಕೆ ಜಂಪ್ ಮಾಡಬೇಕು? ಆ ಬುದ್ಧಿ ಹೇಗೆ ಬಂತು? ಮನಃಪ್ರೇರಕರವರು ಪ್ರೇರೇಪಣೆ ಮಾಡಿದ್ರು, ಹಾರಲಕ್ಕೆ ಪ್ರೇರೇಪಣೆ ಮಾಡಿದ್ರು, ಹಾರಿಬಿಟ್ಟು. ಅಲ್ಲಿ ಕೂತಿದ್ರೆ ಸಾಯ್ತಿದ್ದಿಲ್ಲ, ಅಲ್ಲಿ ಹೊರಗೆ ಹಾರಿದ್ದಕ್ಕೆ ಸತ್ತಾವು. ಒಳ್ಳೆ ಸುರಕ್ಷಿತವಾದ ಜಾಗ ದೇವ್ರು, ಅವ್ರು ಯೋಚನೆ ಮಾಡಬೇಕು. ಇಲ್ಲಿ ಕೂತ್ರೆ ಸಾಯೋರು, ಹೊರಗೆ ಕೂತ್ರೆ ಬದುಕ್ತೇನೆ ಹಾಗಿದ್ರೆ, ಇಲ್ಲಿ ಕೂತ್ರೆ ಸಾಯೋದಾದ್ರೆ ಇನ್ನು ಹೊರಗೆ ಕೂತ್ರೆ ಹೇಗೆ ಬದುಕ್ತೇನೆ ಯೋಚನೆ ಮಾಡಲೇ ಇಲ್ಲ ಅವನು. ಹೊರಗೆ ಭಾರಿ ಸೇವೆ, ದೇವ್ರನ್ನ ಬಿಟ್ಟು ಬದುಕ್ತೇವೆ ಅಂತ ಜನ ತಿಳ್ಕೊಳ್ಳೋದು ಹೀಗೇನೆ. ದೇವ್ರ ಪೂಜೆ ಮಾಡಿ ಕೆಟ್ಟೆ, ದೇವ್ರನ್ನ ಬಿಟ್ಟು ಭಾರಿ ಸುಖವಾಗಿದ್ದೇನೆ ಅಂತ ತಿಳ್ಕೊಂಡ್ರೆ ಮೂರ್ಖತನ ಆಯಿತು. ನಿಜವಾಗಲೂ ದೇವ್ರನ್ನ ಬಿಟ್ಟು ಅವನು ಬದುಕೋದಿಲ್ಲ. ಅಲ್ಲಿಂದ ಕೆಳಗೆ ಹಾರಿದ, ಆಸೀದುತಾರ ಗುಣ ವಾರಿಸಿರ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕಃ ಸಂಶಾಂತ ಸಂವಿದಖಿಲಂ ಜಠರೇ ನಿಹಾಯ ಲಕ್ಷ್ಮೀ ಭುಜಾಂತರ ಗತಃ ಸ್ವರತೋ ಪಿಚಾಗ್ರೇ. ಇದು ಆಚಾರ್ಯರು ದೇವರು ಎಲ್ಲವನ್ನೂ ಉದರಲ್ಲಿ ಇಟ್ಟುಕೊಂಡವನು. ಒಂದು ಭಾಗದಲ್ಲಿ ಮುಕ್ತರು, ಒಂದು ಭಾಗದಲ್ಲಿ ಬೇರೆ, ಎಲ್ಲ ಉದರದಲ್ಲೇ ಇರೋ ಇಡೀ ಜಗತ್ತು. ಅಲ್ಲಿ ಕಂಪಾರ್ಟ್ಮೆಂಟ್ಸ್ ಅಷ್ಟೇ, ಒಂದೊಂದು ಕಡೆ ಒಬ್ಬರಿರುತ್ತಾರೆ. ಸತ್ತೋದ ಜನ ತಿಳ್ಕೊಂಡಿದ್ದೇನು, ಪರಿಸರ ಅವರ ತಪಸ್ಸು ಬೂದಿ ಆಯಿತು ಅಂತೇಳಿ. ತಪಸ್ಸು ಬೂದಿ ಆಗಲಿಲ್ಲ, ಆ ತಪಸ್ಸು ಮಾಡಿ ಸೇರಿದ್ದ ಅಸುರ ಇದ್ನಲ್ಲ ಅವನು ಬೂದಿಯಾದ. ಇದು ನಡೆದ ಘಟ್ಟ ಇದು. ಈಗ ಅರ್ಥ ಮಾಡ್ಕೋಬೇಕು, ಪರಶುರಾಮ ರಾಮ ಇಬ್ಬರು ನಾರಾಯಣ, ಇಲ್ಲಿ ಪರಶುರಾಮ ಸೋಲ ಪ್ರಸಕ್ತಿ ಇಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ, ಆ ಅತುಲ ಏನ್ ತಿಳ್ಕೊಂಡ, ಪರಶುರಾಮ ದೇವರು ಸೋತರು ಅಂತ ತಿಳ್ಕೊಂಡ, ಸತ್ತ, ಮುಂದೆ ಅಂಧಂತಮಸ್ಸಿಗೆ ಹೋದ. ಈ ಕಥೆ ಎಚ್ಚರ ಕೊಡ್ತಾ ಇದೆ, ಪರಶುರಾಮ ದೇವರು ಸೋತ ಅಂತ ತಿಳ್ಕೊಂಡವನು ಹಾಳಾದ ಅಂದಮೇಲೆ, ನಾವು ಕಥೆ ಹೇಳಿ ಹೇಳಿ ಪರಶುರಾಮರು ಸೋತರು ಸೋತು ಅಂತ ಕಥೆ ಹೇಳಿದ್ರೆ ಇದು ಸಾಯಿಸೋ ವ್ಯವಸ್ಥೆ ಮಾಡಿದಾಗ ಲೆಕ್ಕಷ್ಟೇ. ಮಿಥ್ಯಾಜ್ಞಾನೇನ ಚ ತಮಃ, ಇದೆಲ್ಲ ಮಿಥ್ಯಾಜ್ಞಾನಗಳು ಮಿಥ್ಯಾಜ್ಞಾನಗಳೇ. ದೇವ್ರ ಬಗ್ಗೆ ಮಿಥ್ಯಾಜ್ಞಾನ ಬಂದ್ರೆ ಭಾರಿ ದೊಡ್ಡ ಮಿಥ್ಯಾಜ್ಞಾನ. ಅಂತ ತಮಸ್ಸಿಗೆ ಹೋಗ್ತಕ್ಕಂಥ ಮಿಥ್ಯಾಜ್ಞಾನ ಅವನಿಗೆ ಬಂದಿದೆ. ದೇವರಿಗೆ ಎಂದೂ ಸೋಲಿಲ್ಲ ಎನ್ನು ಅರ್ಥ ಮಾಡ್ಕೋಬೇಕು. ದೇವರಿಗೆ ಎಂದೂ ಸೋಲಿಲ್ಲ ಅಂತ ತಿಳ್ಕೊಂಡ್ರೆ ನಮಗೆಂದೂ ಸೋಲಿಲ್ಲ. ದೇವರಿಗೆ ಎಂದೂ ಸೋಲಿಲ್ಲ ಅಂತ ಯಾರು ತಿಳ್ಕೊಳ್ಳುತ್ತಾರೋ, ಏ ಯಥಾ ಮಾಂ ಪ್ರಪದ್ಯಂತೆ ತೇ ತಾಮ್ ತಥೈವ ಭಜಾಮ್ಯಹಂ, ಅವರಿಗೆ ಸೋಲಿಲ್ಲ. ದೇವರು ಸೋಲ್ತಾನೆ ಅಂತ ಯಾರು ತಿಳ್ಕೊತಾರೋ ಅವ್ರು ಸೋಲ್ತಾರೆ ಅಲ್ಲ, ಸತ್ತೆ ಹೋಗ್ತಾರೆ. ಪರಶುರಾಮ ದೇವರು ಸೋತರು ಅಂತ ತಿಳ್ಕೊಂಡಿದ್ದಕ್ಕೆ ಅವನು ಸತ್ತ. ಈ ಕಥೆ ತಪ್ಪು ತಿಳ್ಕೊಂಡು ಹೇಳಿದ್ರೆ ನಮ್ಮ ಹೆಂಡತಿ ಸರ್ವ ರೀತಿ ಅನರ್ಥಕ್ಕೆ ಕಾರಣ. ಇವತ್ತು ರಾಮಾಯಣ ಕೇಳೋದೇ ಭಾರಿ ಕಡಿಮೆ, ಕೇಳೋದ್ರಲ್ಲ ಇಂಥದ್ದು ಹೈಲೈಟ್ ಮಾಡಿ ಬೇರೆ ಕೇಳಿರ್ತಾರೆ. ಇಡೀ ಬಾಲಕಾಲದ ಸಾರಾಂಶ ಎಂದ್ರೆ ಪರಶುರಾಮ ಗರೋಹಂಗ ಅಂತ ಹೇಳ್ಬಿಡೋದು, ಕೊನೆಯ ಬರೋ ಘಟ್ಟ ಅದೇನೆ. ನಿಜವಾಗಲೂ ಅದಲ್ಲ, ನಿಜವಾಗಲೂ ಪರಶುರಾಮ ದೇವರು ಮಾಡಿದ್ದೆಲ್ಲ ಅಸುರನ ಸಂಹಾರಕ್ಕೆ ಮಾಡಿದ ಅಸುರ ಮೋಹನದ ಕಾರ್ಯ ಹೊರತು ಬೇರೆ ಅಲ್ಲ. ಇಲ್ಲೊಂದು ಸ್ವಾರಸ್ಯ ಇದೆ, ಪರಶುರಾಮ ದೇವರು ಸೋತರು ಅಂತ ತಿಳ್ಕೊಂಡ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಪರಶುರಾಮ ದೇವರು ನಾರಾಯಣ ಅಂತ ಗೊತ್ತಾಗಿದೆ, ರಾಮದೇವರು ನಾರಾಯಣ ಅಂತ ಗೊತ್ತಾಗಿದೆ. ಈ ಮಧ್ಯೆ ಯಾರೇ ಸೋತರು ಯಾರೇ ಗೆದ್ರು ಇಬ್ಬರು ನಾರಾಯಣನೇ. ಅಂದಮೇಲೆ ಇಲ್ಲಿ ಪರಶುರಾಮ ದೇವರು ಸೋತರು ಒಂದು ಮಾತಕ್ಕೆ ವಿಷ್ಣು ಸರ್ವತ್ವತ್ವನೂ ಹೋಗಲಿಲ್ಲ, ಯಾರಿಗೂ ಸೋತಿಲ್ಲವಲ್ಲ, ಪರಶುರಾಮ ದೇವರು ರಾಮದೇವರು ಇರ್ತಾನೆ, ಅದು ಮೊದಲನೇದು. ಆಕ್ಚುಲಿ ಅಲ್ಲೂ ಸೋತಿಲ್ಲ, ಕಾರಣ ತನಗೆ ತಾನು ಹೇಗೆ ಸೋಲ್ತಾನೆ ಈ ಮಧ್ಯೆ, ತನಗೆ ತಾನು ಸೋಲಂತ ಅರ್ಥ, ತನಗೆ ತಾನು ಆಟ ಆಡಿಕೊಂಡು ಸೋತು ಬಿಟ್ಟು ಗೆದ್ಬಿಟ್ಟೆ ಜೀವತ್ತಿನ ಯಾರು ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಇನ್ನೊಬ್ಬನ ಜೊತೆ ಬಂದ ಮಾತ್ರ ವ್ಯವಹಾರ. ರಾಮನು ನಾರಾಯಣ, ಪರಶುರಾಮನು ನಾರಾಯಣ, ಇದು ಫಸ್ಟ್ ಡಬಲ್ ಆಕ್ಷನ್ ಕಾನ್ಸೆಪ್ಟ್. ಇದು ಸಿನಿಮಾ ನಾಟಕ ಡಬಲ್ ಆಕ್ಷನ್ ನೋಡಿರ್ತಾರೆ, ನೋಡಿದ್ರ ಎರಡು ಆಕ್ಷನ್ನು, ಮೂರು ಆಕ್ಷನ್ನು, ನಾಲ್ಕು ಆಕ್ಷನ್ ಅಂತ ಮಾಡಿರ್ತಾರೆ. ದೇವರು ಅನಂತ ಆಕ್ಷನ್ ಅಂತ ಕರೀತಾರೆ, ಅನಂತ ರೂಪಗಳಿಂದ ಪರಮಾತ್ಮ ಇರ್ತಾನೆ. ಅದರಲ್ಲಿ ಎಲ್ಲ ರೂಪಗಳು ಅಷ್ಟೇ ಪೂರ್ಣ, ಒಂದು ಮೇಲೆ ಒಂದು ಕೆಳಗೆ ಅಂತ ದೇವರ ರೂಪದಲ್ಲಿ ವಿಭಾಗ ಇಲ್ಲ. ಕೆಲವು ಭಾರಿ ದಡ್ಡರಿರ್ತಾರೆ, ರಾಮರೂಪ ಭಾರಿ ಸೌಮ್ಯ ರೂಪ, ಏನ್ ಮಾಡಿದ್ರೆ ಕ್ಷಮಿಸಿಬಿಡ್ತಾರೆ. ನರಸಿಂಹದೇವರು ಭಾರಿ ಡೇಂಜರಸ್ ಅಂತೇಳಿ, ರಾಮನು ನರಸಿಂಹನೇ, ನರಸಿಂಹನು ರಾಮನೇ. ಆದ್ರಿಂದಾಗಿ ರೂಪ ರೂಪಗಳಲ್ಲಿ ಎಂದೂ ಕೂಡ ನಾವು ಭೇದ ಚಿಂತನೆ ಮಾಡಬಾರದು. ಇದು ನಾನು ತುಂಬಾ ಜನ ಗೊತ್ತಿಲ್ಲ, ಅದು ಎಷ್ಟೋ ದಿನ ಇರ್ತಾರೆ, ಏ ನರಸಿಂಹದೇವರು ಒಕ್ಕಲ್ಲ ಅವರು ಭಾರಿ ಡೇಂಜರಸ್, ಇದು ರಾಮದೇವರು ಒಕ್ಕಲ್ಲ, ಏ ತಲೆ ಮೇಲೆ ಇಟ್ಟು ಸುಮ್ಮನೆ ಕೂತಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ತಪ್ಪದು, ಇವು ಬೆಂಕಿ ಬೆಂಕಿನೇ, ಎಷ್ಟು ದೂರ ಕೂತರು ಅದು ಮುಟ್ಟಿದ್ರು ಅಂದ್ರೆ ನಮ್ಮನೆ ಬೆಂಕಿ ಅಷ್ಟೇ, ಯಾವ ಬೆಂಕಿನೂ ಅಷ್ಟೇ, ಹೊರಗಿಂದಾದರೂ ಅಷ್ಟೇ. ದೇವರು ಇಷ್ಟೇ, ನಾವು ಅಗ್ನಿಗಳಲ್ಲೇ ವ್ಯತ್ಯಾಸ ಇಲ್ಲ ಅಂದಮೇಲೆ ಇನ್ನು ದೇವ್ರ ರೂಪದಲ್ಲಿ ಹೇಗೆ ವ್ಯತ್ಯಾಸ ಇರುತ್ತೆ? ದೇವರು ಯಾರು? ಅಗ್ನಂತರ್ಗತ ರೂಪ, ವರ್ಷರಾಮ ರೂಪ ಅಂದ್ರೆ ಅಗ್ನಂತರ್ಗತವಾದ ರೂಪ. ಅದು ವೈಶ್ವದೇವಾದೇವ ಯಜ್ಞ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಗ್ನಿ ಕಾರ್ಯಗಳನ್ನು ಚಿಂತನೆ ಮಾಡಲೇಬೇಕದು. ಒಂದು ಅಂಥ ರೂಪ ತಪ್ಪು ತಿಳ್ಕೊಂಡ್ರೆ ಸುಟ್ಟು ಬಿಡೋ ರೂಪ ಅಂತ ಅರ್ಥ. ತಪ್ಪು ತಿಳ್ಕೊಂಡ್ರೆ ಅದು ರೂಪ ವಿಶೇಷ ಅಂತ ಹೆಸರು, ಬೇರೆ ಅಲ್ಲ. ಅಂದರೆ ದೇವರು ಎಂದೂ ಸೋಲಿಲ್ಲ. ಇಷ್ಟಾಯ್ತು, ಜನ ಏನ್ ತಿಳ್ಕೋತಾರೆ, ಏನೋ ಹೇಳ್ತಿದ್ದೀರಿ ಕೊನೆಗೆ ಅಂತೂ ಇದು ಯುಕ್ತಿಯಿಂದನೂ ಸರಿ ಹೋಯ್ತು, ಆದ್ರೆ ನೋಡರ್ ಕಣ್ಣಿಗಂತೂ ಮೋಸ ಆದಾಗಲಿಲ್ವಾ ಅಂತ ಕೇಳಿದರೆ, ದೇವರು ಎಂದೂ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ದೇವರ ಭಕ್ತರೇ ಮೋಸ ಮಾಡೋದಿಲ್ಲ, ದೇವರು ಯಾಕೆ ಮೋಸ ಮಾಡ್ತಾನೆ? ತಪ್ಪಿಲ್ಲೋರಿಗೆ ಕೊಟ್ಟರಲ್ಲ, ಮುಂದೆ ಏನಾಯ್ತು ನೋಡಿ ಅಂತ ಹೇಳ್ತಾರೆ. ಪರಶುರಾಮ ದೇವರು ಬಂದು ರಾಮಾನಿ ನಾರಾಯಣ ಅಂತ ಜಗತ್ತಿಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ರಾಮದೇವರು ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಏನಿಷ್ಟು ಸೋತಿದ್ದಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಹಾಗೆ ಮಾಡಲಿಲ್ಲ, ಮುಂದೇನ್ ಮಾಡಿದ್ರಂತೆ ರಾಮದೇವರೊಳಗೆ ಹೋಗಿಬಿಡ್ತಾರೆ, ರಾಮದೇವರೊಳಗೆ ನಿಂತ್ಕೊಂಡ್ಬಿಡ್ತಾರೆ. ಹೋಗಿಬಿಟ್ಟು ಸ್ವಲ್ಪ ಹೊತ್ತು ರಾಮದೇವರು ಒಬ್ಬ ಕಾಣ್ತಾರೆ, ಪರಶುರಾಮ ದೇವರು ಕಾಣ್ತಾನೆ ಇಲ್ಲ. ಇಬ್ಬರು ಏನಾಗಿದ್ದಾರೆ? ಐಕ್ಯ ಹೊಂದಿದ್ದಾರೆ. ಇದನ್ನು ಐಕ್ಯ ಅಂತ ಕರಿಬೇಕು. ಪರಮಾತ್ಮ ರೂಪ ರೂಪಗಳಿಗೆ ಐಕ್ಯನೇ ಹೊರತು ಜೀವ ಪರಮಾತ್ಮನಿಗೆ ಐಕ್ಯ ಅಲ್ಲ, ಬೇರೆಯವರಲ್ಲಿ ಪರಸ್ಪರ ಐಕ್ಯ ಅಲ್ಲ. ತನ್ನದೇ ರೂಪಗಳನ್ನು ತಾನು ಒಂದಕ್ಕೊಂದು ಸೇರಿಸಿದ್ದಾನೆ. ಒಂದು ಕ್ಷಣ ಪರಶುರಾಮ ರೂಪ ಕಾಣ್ತಾನೆ ಇಲ್ಲ, ಸ್ವಲ್ಪ ಹೊತ್ತಿದ್ದು ಆದರೆ ಹೊರಗೆ ಬಂದ್ಬಿಟ್ಟು ಹೊರಟು ಬಿಡ್ತಾರೆ ಪರಶುರಾಮರು. ಇಬ್ಬರು ಒಂದೇ ಅಂತ ಸೋತವ್ರು ಯಾರು ಗೆದ್ದವ್ರು ಅನುಷ್ಠಾನ ಕೊಡ್ತಾರಾ? ಹೊರಗೊಂದು ಕುತ್ಕೊಳ್ಳೆ ಪರವಾಗಿಲ್ಲ ಅಂತ ಹೇಳ್ತಾರಾ? ಸಾಧ್ಯ ಇಲ್ಲ. ಇಬ್ಬರು ಒಂದೇ ರೂಪದಲ್ಲಿ ಇದಕ್ಕೆ ಲೀಲೆ ಅಂತ ಕರೀತಾರೆ. ಓಂ ಲೋಕವತ್ತು ಲೀಲಾ ಕೈವಲ್ಯಂ ಓಂ. ಈ ರೀತಿ ಪರಮಾತ್ಮ ಲೀಲೆ ತೋರಿಸಿದ. ಲೀಲೆಯನ್ನು ಅರ್ಥ ಮಾಡಿಕೊಳ್ಳೋದ್ರ ಬದಲು ಅದು ಅಪಾರ್ಥ ಮಾಡಿಕೊಂಡು ಹೀಗಾಗ್ತದೆ. ಲೀಲೆಯ ಪರ್ಪಸ್ ಏನು? ದೇವತೆಗಳಿಗೆಲ್ಲ ತೋರಿಸ್ಬೇಕು. ಮುಂದೆ ಒಂದು ನಿಯಮ ಉಂಟು ಶಾಸ್ತ್ರದಲ್ಲಿ, ಒಬ್ಬೇ ದೇವತೆ ಒಂದಕ್ಕಿಂತ ಹೆಚ್ಚು ರೂಪದಿಂದ ಭೂಲೋಕದಲ್ಲಿ ಅವತಾರ ಮಾಡಿದ್ದಾಗ ಎರಡು ರೂಪಗಳು ಒಂದಕ್ಕೊಂದು ಸೇರೋ ಪ್ರಸಂಗ ಬಂದರೆ ಜನಗಳಿಗೆ ಅವೆರಡು ಒಂದೇ ಅಂತ ತೋರಿಸ್ಲಕ್ಕೆ ಹೋಗಬಾರದು, ಬೇರೆ ಅಂತಲೇ ನಡ್ಕೊಳ್ಬೇಕು ಅಂತ ನಿಯಮ ಅದು. ಬೇರೆ ಸಿನಿಮಾ ಡೈರೆಕ್ಷನ್ ಇರ್ಬೋದು, ಒಂದೇ ಅಂತ ತಿಳ್ಕೊಂಡು ಮಾತಾಡ್ಬಿಟ್ಟು ಉಪಯೋಗ ಇಲ್ಲ. ಇಬ್ರು ಬೇರೆ ಬೇರೆ ಅಂತಲೇ ಕಾಣ್ತಿರ್ಬೇಕು. ಇವ್ರಿಗೆ ಕಾಣಸಕ್ತಿ ಫೋಟೋಗ್ರಫ್ ಟ್ರಿಕ್ ಅಷ್ಟೇ ಇದು, ಪರವಾಗಿ ನಿಜವಾಗ್ಲೂ ಎರಡು ರೂಪ ತಗೊಳ್ತಾರೆ. ಉದಾಹರಣೆಗೆ